ವೈರಾಗ್ಯ ಅಂತ ಕರೀತಾರೆ. ಯಾವುದಕ್ಕೂ ಹೋಗೋದಿಲ್ಲ, ವಿರಕ್ತನಲ್ಲ ಅವನು. ಅವನು ಪೆಸಿಮಿಸ್ಟ್, ಅವನಿಗೇನೂ ಬೇಡ, ಪೆಸಿಮಿಸ್ಟ್. ಆದರೆ ಬೇಡವಾದದ್ದು ಬೇಡ, ಬೇಕಾದ್ದು ಬೇಕು. ಅವನು ರಿಯಲ್ ಆಪ್ಟಿಮಿಸ್ಟ್ ಅಂದ್ರೆ ಅವನು. ಅದಕ್ಕೆ ಇಂದ್ರಿಯಾರ್ಥೇಶು ವೈರಾಗ್ಯಂ. ಇಲ್ಲಿ ಅರ್ಥೇಶು ಶಬ್ದಕ್ಕೆ ಬರೀ ವಿಷಯಗಳಲ್ಲ, ಕೆಟ್ಟ ವಿಷಯಗಳು ಅಂತ. ಇಂದ್ರಿಯಗಳನ್ನ ತಮ್ಮ ಕಡೆಗೆಡಿತಕ್ಕಂಥ ಕೆಟ್ಟ ವಿಷಯಗಳು ಉಂಟಲ್ಲ, ಅದರ ಬಗ್ಗೆ ವೈರಾಗ್ಯವನ್ನು ಹೊಂದಬೇಕು. ಅನಾಸಕ್ತಿ ಅನ್ನೋದು ಒಂದು ಪದ್ಧತಿ ಉಂಟು. ಆಸಕ್ತಿನೇ ಇಲ್ಲ, ಅದು ವೈರಾಗ್ಯ ಅಲ್ಲ. ಆಸಕ್ತಿ ಇದೆ, ಅದು ಅವನಿಗೆ ಬೇಡ, ಅದು ನಿಜವಾದ ವೈರಾಗ್ಯ. ವೈರಾಗ್ಯದ ಬಗ್ಗೆ ತುಂಬ ಜನ ತಪ್ಪು ಕಲ್ಪನೆ ಹೊಂದಿರೋದೇ ಜಾಸ್ತಿ. ಇವತ್ತು ನಿರಾಶಾವಾದಿಗಳನ್ನು ವಿರಕ್ತರು ಅಂತ ತಿಳ್ಕೊಂಡ್ರೆ ಆತ್ಮಹತ್ಯೆ ಮಾಡಿಕೊಂಡವರೆಲ್ಲ ಭಾರಿ ವಿರಕ್ತ ಶಿರೋಮಣಿಗಳಾಗಿ ಬಿಡ್ತಾರೆ ಅಷ್ಟೇ. ತಪ್ಪದು, ವಿರಕ್ತರಲ್ಲ ಅವರೆಲ್ಲ, ಮೂರ್ಖರು ಅಂತ ಕರೀತಾರೆ. ಅದಕ್ಕೆ ಸರ್ಕಾರ ದೃಷ್ಟಿಯಿಂದ ಅದು ಪನಿಷಬಲ್ ಅಫೆನ್ಸ್ ಅದು. ಒಂದು ಆತ್ಮಹತ್ಯೆ ಅವನು ಎರಡು ರೀತಿ, ಆತ್ಮಹತ್ಯೆ ಪ್ರಯತ್ನ ಪಟ್ಟ, ಸತ್ರ ಸತ್ತೋದ, ಬದುಕಿದ್ರೆ ಜೈಲಿಗೆ ಹೋದ, ಆ ರೀತಿ ಆಗಬೇಕು. ಆತ್ಮಹತ್ಯೆ ಮಾಡಿಕೊಂಡು ಅಟೆಂಪ್ಟೇ ಭಾರಿ ಕೆಟ್ಟದ್ದು. ಉಪನಿಷತ್ತಿನಲ್ಲಿ ಹೇಳುತ್ತಾರೆ ಈಶಾವಾಸ್ಯದೊಳಗೆ, ಅಂಧಂತಮ ಪ್ರವಿಶಂತಿ ಏಕೇಚ ಆತ್ಮಹನೋ ಜನಾಹ. ಯಾರು ಆತ್ಮಹತ್ಯೆ ಮಾಡ್ಕೋತಾರೆ ಅವ್ರು ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತ ಹೇಳುತ್ತಾರೆ. ಅಲ್ಲಿ ಆತ್ಮಹತ್ಯೆಗೆ ಎರಡು ಅರ್ಥ, ತಮ್ಮನ್ನು ಕೊಂದ್ಕೊಳ್ಳೋದು ಒಂದು, ಅದಕ್ಕಿಂತ ಹೆಚ್ಚು ದೇವರನ್ನ ಇಲ್ಲ ಅಂತ ಯಾರು ಕರೀತಾರೆ, ಭಗವದ್ರೋಹವನ್ನು ಯಾರು ಮಾಡ್ತಾರೆ ಅವರಿಗೆಲ್ಲ ಕಗ್ಗತ್ತಲೇ ಗತಿ ಅಂತ ಅರ್ಥ. ಅಂಧಂತಮಸ್ ಅಂದರೆ ಕಗ್ಗತ್ತಲೆ, ಕತ್ತಲೆ ಬೆಳಗಿರೋದಿಲ್ಲ. ಅದರಲ್ಲೂ ಕಗ್ಗತ್ತಲೆ ಅಂದರೆ ಡಾರ್ಕ್ ನೈಟ್ ಅಂತೀವಲ್ಲ ಆ ಥರ, ಬಹಳಷ್ಟು ಭಯಂಕರವಾದ ನರಕಕ್ಕೆ ತಾಮಿಶ್ರ, ಅಂಧ ತಾಮಿಶ್ರ ಆದ ನರಕಗಳಿಗೆ ಹೋಗ್ತಾನೆ ಅಂತ ಹೇಳಿರೋದ್ರಿಂದ ಬಹಳ ಎಚ್ಚರದಿಂದ ಯೋಚನೆ ಮಾಡಬೇಕು. ಇಂದ್ರಿಯಾರ್ಥೇಶು ವೈರಾಗ್ಯಂ, ಇಂದ್ರಿಯಾರ್ಥಗಳಲ್ಲಿ ವೈರಾಗ್ಯ ಇರಬೇಕು. ಉದಾಹರಣೆಗೆ ಪರೀಕ್ಷೆಗೆ ಹೋಗೋ ಹುಡುಗನಿಗೆ ಬೇರೆಯಲ್ಲಿ ಏನೇನೋ ಟೆಂಪ್ಟ್ ಮಾಡ್ತಾರೆ, ಸಿನಿಮಾ ಟಿಕೆಟ್ ಸಿಗ್ಬೋದು, ಆಟಕ್ಕೆ ಟಿಕೆಟ್ ಸಿಗ್ಬೋದು, ತಿಂಡಿ ಸಿಗ್ಬೋದು, ಅದ್ಯಾವುದೋ ನನಗೆ ಬೇಡ, ಪರೀಕ್ಷೆಗೆ ಹೋಗಲೇಬೇಕು. ಇನ್ನು ಬಿಡ್ತಾನಲ್ಲ, ಇದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಪರೀಕ್ಷೆಗೆ ಬಿಟ್ಟುಬಿಟ್ರೆ ಅದು ವೈರಾಗ್ಯ ಅಲ್ಲ ಮತ್ತೆ. ಪರೀಕ್ಷೆಗೆ ಹೋಗಲಿಲ್ಲ ಭಾರಿ ವಿರಕ್ತ ಅಲ್ಲ, ಪರೀಕ್ಷೆ ಗಟ್ಟಿ ಮಾಡೋ ಯಾವ ವಸ್ತುವಿಗೂ ಅವನು ಆಕರ್ಷಿತನಾಗಲಿಲ್ಲ, ಅದನ್ನು ವೈರಾಗ್ಯ ಅಂತ ಕರೀತಾರೆ. ನಮ್ಮ ಜೀವನದ ಮುಖ್ಯವಾದ ಗುರಿ ಇದೆ, ಪ್ರಾಣಾಯಾಮೋ ವಾಸುದೇವ, ಭಗವಂತನನ್ನು ಒಲಿಸಬೇಕು, ದೇವರನ್ನು ಮೆಚ್ಚಿಸಬೇಕು. ನಮ್ಮ ಜೀವನದಲ್ಲಿ ಜ್ಞಾನಭಕ್ತಿ ವೈರಾಗ್ಯವನ್ನು ಸಾಧಿಸಬೇಕು. ಈ ಗುರಿಗೆ ಅಡ್ಡಿಯಾಗಿ ಏನು ಬಂದರೂ ಬಿಡ್ತೇವಲ್ಲ, ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಈ ಮುಖ್ಯವಾದ ಧ್ಯೇಯಕ್ಕೆ ಅಡ್ಡಿ ಆತಂಕಗಳೇನು ಬರುತ್ತೆ ಅದನ್ನು ಮೆಟ್ಟಿ ನಿಂತರೆ ಅದನ್ನು ವೈರಾಗ್ಯನೇ ಹೊರತು, ಸುಮ್ಮನೆ ಎಲ್ಲದನ್ನು ಬಿಡ್ತಾ ಹೋದರೆ ವೈರಾಗ್ಯ ಅಲ್ಲ. ಈ ಮಾತನ್ನು ಯೋಚಿಸಬೇಕು. ಬೆಳಿಗ್ಗೆ ತನಕ ಕಾಫಿ ಕುಡಿಯೋದಿಲ್ಲ ಅಂತ ಹೇಳಿಬಿಟ್ಟ, ಇದು ವೈರಾಗ್ಯ ಅಲ್ಲ. ಕಾಫಿ ಕುಡಿಯೋದಿಲ್ಲ ಯಾತಕ್ಕೆ ಅಂದರೆ ದೇವ್ರ ಪೂಜೆ ಮಾಡಬೇಕಾಗಿದೆ, ಕುಡಿಯೋದಿಲ್ಲ ಆಗ. ಅದಕ್ಕೊಂದು ಪರ್ಪಸ್ ಇದೆ, ಅದು ನಾನು ಇನ್ನೂ ತೀರ್ಥ ತಗೊಂಡಿಲ್ಲ, ತಗೊಳ್ಳೋದಿಲ್ಲ. ಈ ಮಾತಿನಲ್ಲಿ ಅರ್ಥ ಇದೆ. ಆದಷ್ಟು ನಾನು ಮಲಗೋದಿಲ್ಲ, ಯಾಕೆ ನಿದ್ದೆ ಬಂದಿಲ್ಲ, ಅದು ದೊಡ್ಡದಲ್ಲ. ನಿದ್ರೆ ಬಂದಿಲ್ಲ ಮಲಗೋದಲ್ಲ, ನಾನು ಓದಬೇಕಾಗಿದೆ, ಓದಿ ಮುಗಿಸೋವರೆಗೂ ಮಲಗೋದಿಲ್ಲ. ಅದನ್ನು ಮಲಗೋದಿಲ್ಲ ಅಂತ ಕಂಟ್ರೋಲ್ ಮಾಡ್ತಾನೆ, ಅದಕ್ಕೆ ವೈರಾಗ್ಯ ಅಂತ ಹೇಳಿ ಅಂದರೆ ಅರ್ಥ ಮಾಡಿಕೊಂಡ್ರೆ ವೈರಾಗ್ಯ ಅನ್ನೋದು ತನ್ನ ಪರ್ಪಸ್ ಹೊಂದಿ ಪರ್ಪಸ್ಲೆಸ್ ಇದ್ರೆ ವೈರಾಗ್ಯ ಅಲ್ಲ. ಅದು ಖಚಿತವಾದಂಥ ಗುರಿಯನ್ನು ಸಾಧಿಸಕ್ಕೆ ಹೊರಟಾಗ ಮಾತ್ರ ಆ ಸಾಧನೆಗೆ ಅಡ್ಡಿ ಬರತಕ್ಕಂಥ ವಿಘ್ನಗಳಿವೆಯಲ್ಲ ಅದನ್ನು ಗೆಲ್ಲೋದಕ್ಕೆ ವೈರಾಗ್ಯ ಅಂತ ಕರೆದಿರೋದ್ರಿಂದ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ವ್ರತ ಉಪವಾಸಗಳು ಇದಕ್ಕೆ ಟ್ರೈನಿಂಗ್ ಕೊಡತಕ್ಕಂಥ ಪದಾರ್ಥಗಳು. ವ್ರತ ಮಾಡ್ತೇನೆ ಅದನ್ನು ತಗೊಳ್ಳೋದಿಲ್ಲ, ವ್ರತದ ಗುರಿ ಇದೆ ಅವನಿಗೆ. ವ್ರತದ ಗುರಿ ಬರೀ ಹಾಲು ಕುಡಿಯೋದಿಲ್ಲ, ಬೇಡ ಹಾಲು ಸೇರೋದಿಲ್ಲ, ಕುಡಿಯೋದಿಲ್ಲ. ಆದರೆ ಹಾಲಿನ ವ್ರತ ಬರುತ್ತೆ, ಮೂರನೇ ವ್ರತ. ಈ ವ್ರತ ಆದ್ದರಿಂದ ಹಾಲು ತಗೊಳ್ಳೋದಿಲ್ಲ, ಅದಕ್ಕೊಂದು ನಿಜವಾದ ಖಚಿತವಾದ ಭಾವನೆ ಇದೆ. ವ್ರತ ಅನ್ನೋ ಕಾನ್ಸೆಪ್ಟೇ ಸತ್ಯ ಹೇಳ್ತಾನೆ, ಅದು ಪುಣ್ಯ ಅಲ್ಲ. ಸತ್ಯ ಹೇಳಿಯೇ ಹೇಳ್ತೇನೆ ಅದು ವ್ರತ ಅಂತ ಕರೀತಾರೆ. ಎಲ್ಲ ಅನುಕೂಲ ಇದ್ದರೆ ಸತ್ಯ ಹೇಳ್ತೇನೆ ಅಲ್ಲ, ಏನಾದರೂ ಸತ್ಯವನ್ನೇ ಹೇಳ್ತೇನೆ ಅದನ್ನು ವ್ರತ ಅಂತ ಕರೀತಾರೆ. ಹರಿಶ್ಚಂದ್ರನ ಕಥೆ ಕೇಳ್ತೇವಲ್ಲಿ, ಎಷ್ಟು ಅಧ್ಯಾತಕ ಬಂತವನಿಗೆ, ಇಡೀ ರಾಜ್ಯ ಕೋಶ ಹೆಂಡತಿ ಮಕ್ಕಳು ಎಲ್ಲವನ್ನೂ ಕಳ್ಕೊಳ್ಳೋ ಪ್ರಸಂಗ ಬಂತು, ಇಷ್ಟಾದರೂ ಸತ್ಯವನ್ನು ಬಿಡಲಿಲ್ಲ, ಅದಕ್ಕೆ ವ್ರತ ಅಂತ ಕರೀತಾರೆ. ಆ ದೃಷ್ಟಿಯಲ್ಲಿ ಇಂದ್ರಿಯಾರ್ಥೇಶು ವೈರಾಗ್ಯಂ. ಈ ವ್ರತ ಉಪವಾಸದ ಹಿನ್ನೆಲೆ ಯಾರಿಗಿಲ್ಲ ಅವರೆಂದೂ ವೈರಾಗ್ಯವನ್ನು ಸಾಧಿಸಲಿಕ್ಕಾಗೋದಿಲ್ಲ. ಯಾವ ಒಂದು ನಿಯಮವನ್ನು ಯಾವನು ಇಟ್ಟುಕೊಂಡಿಲ್ಲ ಅವನು ವೈರಾಗ್ಯವನ್ನು ಸಾಧಿಸ್ತಕ್ಕಂಥದ್ದು ಯಾವಾಗಲೂ ಕನಸೇ ಹೊರತು ಗುರಿ ಆಗೋದೇ ಇಲ್ಲ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಮುಂದಿನ ಸ್ಟೆಪ್ ಅಹಂಕಾರ ಇಲ್ಲದಿರುವಿಕೆ. ಮೊದಲು ಹೇಳಿದರು ಅದಂಭಿತ್ವಂ ಅಂತ ಹೇಳಿದರು, ಇಲ್ಲಿ ಹೇಳ್ತಾರೆ ಅನಹಂಕಾರ ಅಂತ ಹೇಳುತ್ತಾರೆ. ನೋಡೋದಕ್ಕೆ ಎರಡು ಒಂದೇ ಪದ ಕಂಡ ಕಾಣದು. ದಂಭ ಅಂದ್ರೆ ಏನು? ನಿನ್ನೆ ನೋಡಿದ್ದೇವೆ ಈಗಾಗಲೇ ಮೊನ್ನೆ. ಜ್ಞಾತ್ವಾಪಿ ಸ್ವಲ್ಪನೋ ಅಲ್ಪತ್ವಂ ಮಹತ್ವ ಪ್ರದರ್ಶನಂ ದಂಭಃ. ತನ್ನೆಲ್ಲ ಸ್ಥಿರಿಮೆ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅದು ಇದೆ ಅಂತ ಹೇಳಿ ಪ್ರಿಟೆಂಡ್ ಮಾಡ್ತಾನಲ್ಲ, ಅದಕ್ಕೆ ದಂಭ ಅಂತ ಕರೀತಾರೆ. ಪ್ರದರ್ಶನ ಮಹತ್ವ ಪ್ರದರ್ಶನಂ ದಂಭ, ಮಹತ್ವವನ್ನು ತೋರಿಸ್ತಾನೆ, ಉಳಿದವರನ್ನ ಆ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಾನೆ ಅವರ ಮೇಲೆ, ಅದು ದಂಭ. ಆದರೆ ಅಹಂಕಾರ ಅನ್ನೋದು ಬೇರೆ, ಸ್ವಲ್ಪ ವ್ಯತ್ಯಾಸ ಉಂಟು. ಅಹಂಕಾರಕ್ಕೆ ಆಚಾರ ಅರ್ಥ ಹೇಳ್ತಾರೆ, ಗಮನಿಸಬೇಕು ನೀವು. ಗೀತೆಗೆ ಬರೆದ ಅರ್ಥ ಬರೆದ ಯಾರೂ ಅದನ್ನು ಬರೆದಿಲ್ಲ, ಗಮನಿಸಬೇಕು. ಗೀತೆಗೆ ಎಷ್ಟು ಜನ ಅರ್ಥ ಬರೆದಿದ್ದಾರೆ, ಈ ವಾಕ್ಯದಲ್ಲಿ ಬರೀಬೇಕಾದ್ರೆ ಅರ್ಥ ಬರೆಯೋದೇ ಇಲ್ಲ. ಅದು ಟೆಕ್ನಿಕಲ್ ಮೀನಿಂಗ್ ಏನು ಅದಕ್ಕೆ? ಆಚಾರ್ಯರು ಮಧ್ವಾಚಾರ್ಯರ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಅಂದರೆ ಆ ಪದಗಳು ನಿಜವಾದ ಅರ್ಥದಲ್ಲಿ ಹೇಗೆ ಬಳಕೆಯಾಗಿವೆ ಎಂಬುದನ್ನು ಅರ್ಥ ಮಾಡ್ಕೋಬೇಕಾದರೆ ಅವರು ಕೊಡತಕ್ಕಂಥ ವಿವರಣೆಗಳನ್ನು ನೋಡಬೇಕು. ಯಾವ ಡಿಕ್ಷನರಿಗಳಲ್ಲೂ ಸಿಗೋದಿಲ್ಲ ಮತ್ತೆ, ಯಾಕಂದ್ರೆ ಎಲ್ಲ ಡಿಕ್ಷನರಿ ಬಹುಶಃ ಓದೇ ಇರಲಿಲ್ಲ. ಆಚಾರ್ಯ ಸುಮ್ಮನೆ ಹೇಳಿದ್ರೆ ಡಿಕ್ಷನರಿ ಕೊಟ್ಟು ಮಾಡೇ ಹೇಳ್ತಾರೆ, ಆದರೆ ಜಗತ್ತಿನ ಯಾವ ಡಿಕ್ಷನರಿಗಳು ಅದನ್ನು ಕಳ್ಕೊಂಡ್ಬಿಟ್ಟಿತ್ತು ಅರ್ಥಗಳನ್ನು. ಈಗ ಸ್ಮಾಲ್ ಡಿಕ್ಷನರಿ ಬೇರೆ, ದೊಡ್ಡ ಡಿಕ್ಷನರಿಗಳು ಬೇರೆ, ಟೆಕ್ನಿಕಲ್ ಡಿಕ್ಷನರಿಗಳು ಬೇರೆ, ಅದರಲ್ಲಿ ಆಯಾ ಸಂಬಂಧಪಟ್ಟ ವಿಚಾರ ಹೆಚ್ಚು ಸಿಗುತ್ತೆ. ಇವತ್ತು ಲೋಕದ ಡಿಕ್ಷನರಿಯನ್ನು ಕ್ಲಾಸಿಕಲ್ ಸಂಸ್ಕೃತ ಇರುತ್ತಲ್ಲ ಅದರ ಡಿಕ್ಷನರಿ ಹೆಚ್ಚು ಪ್ರಿಸರ್ವ್ ಮಾಡಿದರೆ ಹೊರತು ಈ ಫಿಲಾಸಾಫಿಕಲ್ ಡಿಕ್ಷನರಿನ, ಈ ಸ್ಪಿರಿಚುವಲ್ ಡಿಕ್ಷನರಿನ ಜನ ಪ್ರಿಸರ್ವ್ ಮಾಡಲೇ ಇಲ್ಲ. ಆಚಾರ್ಯರು ಅಂಥ ಡಿಕ್ಷನರಿಗಳ ಉಪಯೋಗವನ್ನು ಮಾಡ್ತಾ ಹೋಗ್ತಾರೆ. ಶಬ್ದ ನಿರ್ಣಯ, ವಾಕ್ಯ ನಿರ್ಣಯ, ಅಭಿಧಾನ, ನಾಮ ಮಹೋದಧಿ ಮೊದಲಾದ ಅನೇಕ ಗ್ರಂಥಗಳು. ಅಂಥ ಗ್ರಂಥಗಳ ಉಪಯೋಗವನ್ನು ಪಡೆದವರು ಮಧ್ವಾಚಾರ್ಯ ಒಬ್ಬರೇನೆ. ಅದನ್ನೆಲ್ಲ ಅರ್ಥ ಮಾಡಬೇಕಾದ್ರೆ ಹೇಗೆ ತೋರಿಸ್ಬೇಕು ತೋರಿಸ್ತಾರೆ. ಇದು ಅಹಂಕಾರ ಅನ್ನೋದಕ್ಕೆ ಕೋಶಗಳಲ್ಲಿ ಅರ್ಥ ಇದೆ. ಅಸ್ವರೂಪೇ ಸ್ವರೂಪತ್ವ ಮತಿರೇವ ಹಿ ಅಹಂಕೃತಿ, ಇದು ಅಹಂಕಾರದ ಲಕ್ಷಣ. ಅಸ್ವರೂಪೇ ಸ್ವರೂಪತ್ವ ಮತಿರೇವ ಹಿ ಅಹಂಕೃತಿ, ಯಾವುದು ತನ್ನದಲ್ಲ ಅದು ತನ್ನಲ್ಲಿದೆ ಅಂತ ತಿಳ್ಕೊಂಡ್ರೆ ಅದು ಅಹಂಕಾರ. ನೋಡಿ, ದಂಭಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ. ಯಾವುದು ಯೋಗ್ಯತೆ ತನಗಿಲ್ಲ, ಅದು ಇದ್ದಾಗ ಪ್ರಿಟೆಂಡ್ ಮಾಡಿದರೆ ಅದು ಜಂಭ, ದಂಭ. ಇನ್ನೊಬ್ಬರಿಗೆ ತೋರಿಸ್ತಾನೆ ಅದು ಜಂಭ, ಇವನು ಹಾಗಲ್ಲ ತಾನೇ ತಪ್ಪು ತಿಳ್ಕೊಂಡ್ಬಿಡ್ತಾನೆ, ಅದು ಅಹಂಕಾರ. ಅದು ಎರಡರಲ್ಲಿ ವ್ಯತ್ಯಾಸ ಇದೆ. ತನಗೇ ಗೊತ್ತಿಲ್ಲ, ತನ್ನಲ್ಲಿ ಯೋಗ್ಯತೆ ಇಲ್ಲ ಅಂತ ತನಗೇ ಗೊತ್ತಿಲ್ಲ ಇದೆ ಅಂತ ಭಾವಿಸಿಬಿಡ್ತಾನೆ, ಅದು ಅಹಂಕಾರ. ತನಗಿಲ್ಲ ಅಂತ ಗೊತ್ತಿದ್ರೆ ಉಳಿದವರಿಗೆ ತೋರಿಸ್ತಾನೆ ಅದು ದಂಭ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಹಂಕಾರ ದಂಭಗಳ ಸೂಕ್ಷ್ಮ ವ್ಯತ್ಯಾಸ ಇದೆ. ಎಷ್ಟೋ ಜನ ತಮಗೇನೆ, ಉದಾಹರಣೆಗೆ ನೋಡಿ, ತನಗೆ ರೋಗ ಇದೆ ತಿನ್ನಬಾರ್ದದನ್ನು ತಿಂದು ಬಿಡ್ತಾನೆ, ಅವನಿಗೆ ಅಂದ ತನ್ನ ಬಗ್ಗೆ ತನಗೇ ಗೊತ್ತಿಲ್ಲ ತಿಂದು ಹಾಕಿಬಿಡ್ತಾನೆ. ಉಳಿದವರು ಎದುರಿಗೆ ಉಳಿದವರು ಕೂತು ತಿನ್ನೋದಿಲ್ಲ, ಒಳಗೋಗಿ ತಿಂತಾನೆ, ಅದು ಜಂಭ. ಅಂದರೆ ಅವನು ಆಗಲೇ ತಿಂತಾನೆ, ಅವನಿಗೆ ಗೊತ್ತಿಲ್ಲ. ಇನ್ನೊಬ್ಬರಿಗೆ ತಿನ್ನೋದಿಲ್ಲ ಅಂತ ಮಾಡ್ತಾನೆ, ಅದು ಪ್ರದರ್ಶನ. ಸೊ ದಂಭದಲ್ಲಿ ಜಂಭ ಎಂಬುದು ಪ್ರದರ್ಶನದ ಪದಾರ್ಥ. ಅಹಂಕಾರ ಎಂಬುದು ಒಳಗೆ ತಾನೇ ತಾನು ಬರತಕ್ಕಂಥ ಒಂದು ವಿಚಿತ್ರವಾದಂತಹ ಪರಿಕಲ್ಪನೆ. ಎರಡರಲ್ಲಿರೋ ತಪ್ಪು ಕಲ್ಪನೆನೇ, ಅದು ಇನ್ನೊಬ್ಬರಿಗೆ ತೋರಿಸೋದು ತಪ್ಪು ಮಾಡ್ತಾನೆ, ಇವರು ತಾನೇ ತಪ್ಪು ತಿಳ್ಕೊಂಡ್ಬಿಡ್ತಾನೆ. ಈ ಮಾತಿನಲ್ಲಿ ಇಂದ್ರಜಾಲ ಮಾಡನಿದ್ದಾನೆ, ಅವನಿಗೆ ಗೊತ್ತು ತಾನು ತೋರಿಸಿರೋ ಸುಳ್ಳು ಅಂತ ಗೊತ್ತು, ಅವನು ತೋರಿಸ್ತಾ ಹೋಗ್ತಾನೆ, ಅದು ಇಂದ್ರಜಾಲ. ಆದರೆ ದೂರದಲ್ಲಿ ಕಪ್ಪೆ ಚಿಪ್ಪು ನೋಡ್ತಾನೆ, ಅದು ಬೆಳ್ಳಿ ಕಂಡಕ್ಕೆ ಕಾಣುತ್ತೆ, ಅಯ್ಯೋ ಬೆಳ್ಳಿ ಅಂತ ಹೋಗ್ತಾನೆ. ಇದು ತಾನೇ ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ, ಉಳಿದವರು ಭ್ರಮೆ ಕ್ರಿಯೇಟ್ ಮಾಡಿದ್ದಲ್ಲ, ತಾನೇ ಭ್ರಮೆಗಳು ಬಿದ್ದು ಬಿಟ್ಟಿದ್ದಾನೆ. ಅಹಂಕಾರ ಎಂಬುದು ಹಾಗೆ. ಮತ್ತು ಅಹಂಕಾರ ಅಂದರೆ ಮನುಷ್ಯನಿಗೆ ತನ್ನ ಇತಿಮಿತಿಗಳನ್ನು ಮರೆಸಿಬಿಡತಕ್ಕಂಥದ್ದು, ಏನು ಬೇಕಾದರೂ ಮಾಡಿಬಿಡಬಲ್ಲೆ ಅಂತಕ್ಕಂಥ ಒಂದು ದುರಹಂಕಾರಕ್ಕೆ ಮನುಷ್ಯ ದುರಹಂಕಾರ ಅಂತೀವಲ್ಲ, ಅದೇನೇ ದುರಹಂಕಾರ. ಅದು ತಾನು ಏನನ್ನು ಮಾಡಲಾರ ಅದನ್ನು ಮಾಡುತ್ತೇನೆ ಅಂತಕ್ಕಂಥ ಭಾವನೆಗೆ ಒಳಗಾಗಿ ಬಿಡುತ್ತಾನೆ. ಇದನ್ನು ಮನುಷ್ಯ ಬಿಡದೆ ಹೋದರೆ ಎಂದೂ ತತ್ವಜ್ಞಾನದ ಸಿದ್ಧಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಶ್ವೇತಕೇತು ಬಂದಿದ್ದ ಹಾಗೇನೆ, ಸಬ್ಧ ಏಯಾಯ. ಅವನಿಗೆ ಆ ಒಂದು ಪ್ರದರ್ಶನವೂ ಬೇಕಿತ್ತು, ತಪ್ಪು ತಿಳುವಳಿಕೆ ಇತ್ತು ಅವನಿಗೆ. ತಂದೆ ನಮಸ್ಕಾರ ಮಾಡದೆ ನಿಂತ, ಭಾರಿ ಹೆಮ್ಮೆ ಅಹಂಕಾರ ಜಂಬವನ್ನು ತೋರಿಸಿದ, ಆದರೆ ತಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಸಮಾನ ಯಾರು ಇರಲಿಕ್ಕಿಲ್ಲ. ದೇವೋವ ಕೇಶವಾಂಶೋವ ನಾಸ್ಮಿ ಕೇವಲ ಮಾನುಷ. ನಾನು ಬಹುಶಃ ಭಗವಂತನ ಅವತಾರವೇ ಇರಬೇಕು ಅಂತ ತಿಳ್ಕೊಂಡ್ಬಿಟ್ಟೆ ಅಂತ ನಡಿ ಅಂತ ಹೇಳಿಬಿಟ್ಟು, ನಾನು ಭಗವಂತನ ಅವತಾರ 12 ಓದಿದ್ದಾನೆ, ಅದಕ್ಕೆ ನಾನು ದೇವರ ಅವತಾರವೇ ಇರಬೇಕು ಇದ್ದಕ್ಕಿದ್ದ ಹಾಗೆ ಅಂತ ಭ್ರಮೆ ಒಳಗಾಗಿಬಿಟ್ಟು. ಮನುಷ್ಯ ತುಂಬ ಜನ ಇಂಥದ್ದು ಒಳಗಾಗ್ತಾರೆ. ಉಳಿದವ್ರಿಗೆ ಗೊತ್ತಾಗುತ್ತೆ ಯಾಕೆ ಅಹಂಕಾರ ಪಡ್ತಾರೆ ಇವರು, ಏನಿದೆ ಅಂತ ಅಹಂಕಾರ ಪಡ್ತಾರೆ ಅಂತ ಉಳಿದವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗೋದಿಲ್ಲ, ನನ್ನ ಸಮಾನ ಇಲ್ಲ ಅಂತ ವರ್ತಿಸಿರ್ತಾರೆ. ಅವ್ರಿಗೆ ಆಶ್ಚರ್ಯನೇ ಆಶ್ಚರ್ಯ. ಅಲ್ಲ, ಅಂಥ ಜನಗಳು ಹೆಚ್ಚನ ನೋಡಿಲ್ಲ ಅಂತ ಅರ್ಥ. ಹೆಚ್ಚನ ನೋಡಿಲ್ಲ, ಲಕ್ಷ ಇರೋನು ಭಾರಿ ಭಾರಿ ಹುಚ್ಚಾಬಟ್ಟೆ ಹೊಡೆದಾಡ್ತಿರ್ತಾನೆ, ಕೋಟಿ ಇರೋನು ಕಂಡ್ರೆ ಅಯ್ಯೋ ನನ್ನ ಅವನ ಮುಂದೆ ನಾನು ಏನು ಅಲ್ಲ ಅನ್ನೋದು ಗೊತ್ತಾಗೇ ಆಗುತ್ತೆ ಅವನಿಗೆ. ಯಾರಿಗೆ ದೊಡ್ಡ ದೊಡ್ಡ ಶಾಸ್ತ್ರಗಳ ಪರಿಚಯ ಇಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳ ಸಾಧನೆಗಳನ್ನು ಕೇಳಿಲ್ಲ, ಅಂಥವ್ರಿಗೆ ತನ್ನ ಸಾಧನೆ ಭಾರಿ ದೊಡ್ಡದು ಅಂತಕ್ಕಂಥ ಭ್ರಮೆ ಒಳಗಾಗಿ ಬಿಡುತ್ತಾನೆ. ಅದು ಅಹಂಕಾರ, ಅದೆಂದೂ ಇರಬಾರದು ಅಂತ ಹೇಳಿದ್ದಾರೆ. ಅಹಂಕಾರ ಎಲ್ಲ ಪ್ರಗತಿಗೂ ಕೂಡ ಕುಠಾರಪ್ರಾಯವಾದದ್ದು. ಅದು ಸಾಮಾನ್ಯ ಹೇಳ್ತಾರೆ, ಗೆದ್ದಲು ಹಿಡಿದಾಗೆ ಅಂತ ಹೇಳಿದ್ದಾರೆ. ಪುಸ್ತಕ ಬೇರೆ ಹುಡ ಹಿಡಿದ್ರೆ ಪರವಾಗಿಲ್ಲ, ಜಾಡಿಸಿಬಿಡಬಹುದು. ಗೆದ್ದಲು ಹಿಡಿದ್ರೆ ನೋಡಿದ್ರೆ ಪುಸ್ತಕ ಹಾಗೇ ಇರುತ್ತೆ, ತೆಗೆದ್ರೆ ಪುಡಿ ಅಷ್ಟೇ ಇರೋದಿಲ್ಲ, ಅದರಲ್ಲಿ ನೋಡೋದಕ್ಕೆ ಇಂಟ್ಯಾಕ್ಟ್ ಅಂತ ಕಾಣುತ್ತೆ, ಬರೀ ಪುಡಿ ಅಷ್ಟೆ. ಈ ಗೆದ್ದು ಒಳಗಿಂದ ಡೆಸ್ಟ್ರಾಯ್ ಮಾಡಿಬಿಡುತ್ತೆ, ಅಥವಾ ಒಳಗಿಂದ ಡೆಸ್ಟ್ರಾಯ್ ಮಾಡುತ್ತೆ. ಒಂದು ಅಹಂಕಾರ ಒಳಗಿಂದನೇ ಕೊಲ್ಲುತ್ತೆ ಅಂತ ಹೇಳುತ್ತೆ. ಮನುಷ್ಯನ ಅಂತಃಸತ್ವವನ್ನು ಒಳಗಿಂದನೇ ಕೊಂದಾಕಿಬಿಟ್ಟು ಅವನ ಬೆಳವಣಿಗೆಯನ್ನು ಪೂರ್ತಿ ನಾಶ ಮಾಡೋದರಿಂದ ಅದನ್ನು ಯಾವನು ಗೆದ್ದಿಲ್ಲ ಅವನ ಜ್ಞಾನಕ್ಕೆ ಅರ್ಹತೆ ಪಡೆಯೋದಿಲ್ಲ. ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ಅಥ ಅಂತ ಕರೆದಿದ್ದ, ಇಷ್ಟನ್ನು ಸಂಗ್ರಹ ಮಾಡಿನೇ ಅಥ ಅಂತ ಕರೆದಿದ್ದ. ಅರ್ಹತೆಯನ್ನು ಪಡೆಯದವನಿಗೆ ಎಂದೂ ತತ್ವಜಿಜ್ಞಾಸೆ ಬ್ರಹ್ಮಜಿಜ್ಞಾಸೆ ಸಾಧ್ಯವಾಗುವುದೇ ಇಲ್ಲ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಅಹಂಕಾರ ಎಷ್ಟು ಕೆಟ್ಟದಾಗಿರ್ತಕ್ಕಂಥ ದೋಷ ಅಂದರೆ, ಮನುಷ್ಯ ತಿಳ್ಕೊಂಡು ಬರ್ತಾ ಅಹಂಕಾರ ನನಗಿಲ್ಲ, ನನಗೆ ಅಹಂಕಾರ ಇಲ್ಲ, ಅಹಂಕಾರ ಗೆದ್ದು ಬಿಟ್ಟಿದ್ದೇನೆ, ಈ ಭಾವನೆ ಇಟ್ಕೊಂಡು ಬರ್ತಾ ಬರ್ತಾ ಬರ್ತಾನೆ. ಅಹಂಕಾರ ಎಷ್ಟು ಡೇಂಜರಸ್ ಅಂದರೆ, ಮನೆಗೆ ಹೇಗೆ ಎಂಟರ್ ಆಗುತ್ತೆ ಗೊತ್ತೇನದು, ನನಗೆ ಅಹಂಕಾರನೇ ಇಲ್ಲ, ಅಲ್ಲಿ ಅಹಂಕಾರ ಬಲಿ ಶುರು ಆಗುತ್ತೆ. ಬರ್ತೀವಿ ನನಗೆ ಅಹಂಕಾರನೇ ಇಲ್ಲ. ಇದೇ ಅಹಂಕಾರದ ಮತ್ತೊಂದು ರೂಪ ಇದು. ಅದನ್ನು ಎಲ್ಲಿ ಗೆದ್ದಿದ್ದೇವೆ ಅಂತ ತಿಳ್ಕೊಂಡಿರ್ತೀವಿ ಅಲ್ಲೇ ಒಳಗೆ ಎಂಟರ್ ಆಗಿಬಿಟ್ಟಿರುತ್ತೆ. ಹಾಗೇನೆ ದೇವತೆಗಳೆಲ್ಲ ರಾಕ್ಷಸರನ್ನು ಗೆದ್ದರಂತೆ. ತಲೋಕಾರ ಉಪನಿಷತ್ತಿನ ದೊಡ್ಡ ಕಥೆ ಇದು. ದೇವತೆಗಳು ದೈತ್ಯರಿಗೂ ಯುದ್ಧ ಆಗಿಬಿಡುತ್ತೆ. ಕೊನೆಗೂ ದೇವತೆಗಳು ದೈತ್ಯರನ್ನು ಗೆದ್ದುಬಿಟ್ರು. ನೋಡೋದಕ್ಕೆ ವಿಜಯ ಬಂತದ್ದು ಒಂದು ತಮಾಷೆ ಏನಾಯ್ತು ಗೊತ್ತೇನು? ಅವರೇನು ತಿಳ್ಕೊಂಡ್ರಂತೆ, ಆಸ್ಮಾಕಮೇವ ಏಷ ವಿಜಯ, ಇದು ನಮ್ಮದೇ ಗೆಲುವು, ನಾವೇ ಗೆದ್ದುಬಿಟ್ಟಿವಿ ಅಂದ್ಕೊಂಡ್ರಂತೆ. ಅದಕ್ಕೆ ಹೇಳ್ತಾರೆ, ಹೊರಗೆ ಹಸುರರಿಗೆ ಹಸುರನ್ನ ಗೆದ್ದರು, ಒಳಗೆ ಹಸುರರಿಗೆ ಸೋತು ಬಿಟ್ರು. ನಾವೇ ಗೆದ್ವಿ ಅಂತ ತಿಳ್ಕೊಂಡ್ರೆ ಅಲ್ಲೇ ಸೋತು ಬಿಟ್ರು. ದೇವರ ದಯ ಗೆದ್ವಿ ಅಂತ ತಿಳ್ಕೊಳ್ಳಿಲ್ಲ, ನಾವೇ ಗೆದ್ವಿ ಅಂದ್ಕೊಂಡ್ರಲ್ಲ ನೋಡಿ, ಹೊರಗೆ ಗೆದ್ದವರು ಒಳಗೆ ಸೋತರು ಅಂತ ಉಪನಿಷತ್ತು ಬಹಳ ಅಮೂಲ್ಯವಾದ ಕಥೆ ಹೇಳುತ್ತೆ. ಆಗ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೋಸ್ಕರವಾಗಿ ಭಗವಂತ ಒಂದು ಯಕ್ಷ ರೂಪದಲ್ಲಿ ಕಾಣಿಸಿಕೊಂಡು ಅವರಿಗೆ ಜ್ಞಾನೋದಯವನ್ನು ಮಾಡಿಸಿಕೊಡ್ತಾರೆ. ಯಕ್ಷ ರೂಪದಲ್ಲಿ ಕಾಣಿಸಿ ಅವರಿಗೆ ಜ್ಞಾನೋದಯ ಮಾಡಿಕೊಟ್ಟಾಗ ತಮ್ಮ ಇತಿಮಿತಿಗಳ ಅರ್ಥವಾಗಿ ನಿಜವಾದ ದೇವರ ಅನುಗ್ರಹದಿಂದ ತಾವು ಗೆದ್ದಿವೆ ಅನ್ನೋ ತತ್ವವನ್ನು ತಿಳ್ಕೊಂಡ್ರಂತೆ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಅಹಂಕಾರ ಒಳಗಿನಿಂದ ನಾಶ ಮಾಡತಕ್ಕಂಥ ಪದಾರ್ಥವಾದ್ದರಿಂದ ಅದನ್ನು ಪರಮಾತ್ಮ ಸ್ಪೆಸಿಫಿಕ್ ಆಗಿ ಹೇಳುತ್ತಾನೆ, ಅದನ್ನು ಗೆಲ್ಲಲೇಬೇಕು ಅಂತ ಹೇಳಿ. ಮುಂದೆ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನ, ಎಂಥ ಒಳ್ಳೆ ಪದ ನೋಡಬೇಕದು. ಆ ಪದ ಸರಿಯಾಗಿ ಅರ್ಥ ಆಯಿತು ಅಂದರೆ ಜ್ಞಾನಕ್ಕೆ ಬಾಗಲೇ ತೆಗೆದಂತೆ ಲೆಕ್ಕ. ಜನ್ಮ ಹುಟ್ಟು, ಮೃತ್ಯು ಸಾವು, ಜರ ಮುಪ್ಪು, ಇವುಗಳ ದೋಷ ಇದೆಯಲ್ಲ ಅದನ್ನು ಸದಾಕಾಲ ಯೋಚನೆ ಮಾಡ್ತಾ ಇರಬೇಕಂತ, ಹಾಗಿದ್ರೆ ಜ್ಞಾನ ಸಿಗುತ್ತೆ ಅಂತ ಹೇಳಿದ. ಜನ್ಮ ಮೃತ್ಯು ಜರ ವ್ಯಾಧಿ, ವ್ಯಾಧಿ ರೋಗಗಳು, ಇವುಗಳಲ್ಲಿ ಏನೇನು ದೋಷ ಇದೆ ಅಂತ ಸದಾ ಚಿಂತನೆ ಮಾಡ್ತಾ ಇದ್ರೆ ಅವನು ಜ್ಞಾನಕ್ಕೆ ಅರ್ಹನಾಗ್ತಾನೆ. ಏನು ಜ್ಞಾನಕ್ಕಾರ ಯೋಚನೆ ಮಾಡಿ, ಜನ್ಮ ಎಷ್ಟೋ ಜನ ಇರ್ತಾರೆ ಮುಂದಿನ ಜನ್ಮದಲ್ಲಿ ಮಾಡಿಬಿಡೋಣ ಅಂತ, ಕೆಲವೆಲ್ಲ ಮುಂದಿನ ಜನ್ಮಕ್ಕೆ ಹೋಗಿಬಿಡ್ತಾರೆ. ಮುಂದಿನ ವರ್ಷ ಅಲ್ಲ, ಮುಂದಿನ ಜನ್ಮ ಏಕಾಚಿ ಮಾಡಿ ಮುಂದಿನ ಜನ್ಮದಲ್ಲಿ ಮಾಡೋಣ ಅಂತಲೇ ಅವ್ರ ತೀರ್ಮಾನ. ಲೇಟ್ ಆಯಿತು, ಮುಂದಿನ ಜನ್ಮದಲ್ಲಿ ಮಾಡಿಬಿಡೋಣ. ಜನ್ಮ ಅಂತ ಹೇಳ್ತೀಯಲ್ಲ, ಜನ್ಮ ಅಂತೇದ್ದಲ್ಲಿ ಕೊಟ್ಟಿದ್ದು ಲೆಕ್ಕ ಹಾಕು ಅಂತ ಹೇಳ್ತಾರೆ. ಎಷ್ಟು ಕಷ್ಟ ಗೊತ್ತಾ? ಹುಟ್ಟು ಸಾಮಾನ್ಯವಾಗಿ ಅನೇಕರಿಗೆ ಹುಟ್ಟಿನ ಕ್ರಮ ಗೊತ್ತಿರೋದಿಲ್ಲ. ಬೃಹದಾರಣ್ಯ ಅದರ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಅವನು ಮೇಲಿಂದ ಬಿಡ್ತಾನಂತೆ. ಒಂದು ವರ್ಷ ಕಾಲ ಬೇಕು ಅವನು ಮೇಲಿಂದ ಬಿದ್ದ ಮೇಲೆ ನಿಧಾನವಾಗಿ ಧಾನ್ಯಗಳಲ್ಲಿ ಸೇರ್ಕೋತಾನೆ. ಮಳೆಯಿಂದ ಕೆಳಗೆ ಬಿಡುತ್ತಾನೆ, ಧಾನ್ಯಗಳಲ್ಲಿ ಸೇರ್ತಾನೆ. ಧಾನ್ಯಗಳಿಂದಾಗಿ ಮುಂದೆ ಆಹಾರದ ಮೂಲಕವಾಗಿ ತಂದೆ ಹೊಟ್ಟೆಯನ್ನು ಸೇರ್ತಾನೆ, ಅಲ್ಲಿಂದ ತಾಯಿಯ ಉದರವನ್ನು ಸೇರ್ತಾನೆ, ಅಲ್ಲಿ ಬೆಳೀತಾನೆ. ಇಲ್ಲಿ ಯಾವ ಸ್ಟೇಜಲ್ಲೂ ನಾಶ ಆಗ್ಬೋದು ಅವ್ನು ಬೇಕಾದ್ರೆ, ಎಲ್ಲಿ ಬೇಕಾದ್ರೆ ಡೆಸ್ಟ್ರಾಯ್ ಆಗಿಬಿಡ್ಬೋದು. ತಾಯಿಯ ಗರ್ಭದಲ್ಲಿದ್ದಾಗ ಹುಟ್ಟೋದು ಬಿತ್ತು ಅಲ್ಲೇ ಸಾಯ್ಬೋದು, ಬೇಕಾದ್ರೆ ಹುಟ್ಟದಿರಲಿಕ್ಕೆ ಸಾಯ್ಬೋದು. ಇರಬೇಕಾದ್ರೆ ಎಷ್ಟು ದುಃಖ ಪಡ, ಗರ್ಭವಾಸ ದುಃಖ ಅಂಬೋದು ಅದೊಂದು ಈಡಿಯಮ್ ಅದು. ಬಂದು ಗರ್ಭವಾಸ ದುಃಖ ಅಂದರೆ ಒಂದು ದಿವಸ ಕರ್ಫ್ಯೂ ಒಂದು ಬಿಡಿ, ಹೊರಗೆ ಹೋಗದೆ ಹೋದರೆ ದೊಡ್ಡ ಮನೆಯಲ್ಲೇ ಗರ್ಭವಾಸ ಆದಾಗುತ್ತೆ. ಏನು ಹೊರಗೆ ಹೋಗೋಗಿಲ್ಲ ಏನ್ರಿ, ಭಾರಿ ಕಷ್ಟ, ಭಾರಿ ಕಷ್ಟ. ಆ ದೊಡ್ಡ ಸೈಟ್ ಮನೆಯೊಳಗೆ ಕಷ್ಟ ಅಂತೀಯಲ್ಲ, ತಾಯಿ ಹೊಟ್ಟೆ ಎಷ್ಟೊತ್ತಿರು, ಗರ್ಭಕೋಶದಲ್ಲಿ ಎಷ್ಟೊತ್ತಿರು, ಎಷ್ಟು ಚಿಕ್ಕದಾಗಿರುತ್ತೆ, ಅಲ್ಲಿ ಹೇಗೆ ಕೂತ್ಕೊಂಡಿರ್ತಾನೆ? ಎರಡೂ ಕಾಲಗಳ ಮಧ್ಯೆ ತಲೆ ಸಿಕ್ಕಾಕೊಂಡಿರುತ್ತೆ, ಅದೇ ಪೊಸಿಷನ್, ಮತ್ತೆ ಕೈಕಾಲು ಆಡಿಸೋಕ್ಕಿಲ್ಲ, ಹಾಗೆ ಇರ್ತಾನೆ. ಈ ರೀತಿ ಬದುಕಿರ್ತಾನಲ್ಲ, ಎಷ್ಟು ದುಃಖ ಇದೆ ಗೊತ್ತಾ? ಅದಕ್ಕೆ ಇದು ಅರ್ಥ ಮಾಡ್ಕೊಂಡು ಇನ್ನೊಂದು ಜನ್ಮ ಅಂತ ಮಾತಾಡೋದಿಲ್ಲ. ಇದು ಇನ್ನೊಂದ್ಸರ್ತಿ ಇಲ್ಲಿ ರಾತ್ರಿ 10 ಗಂಟೆಗೆ ಮಲ್ಲೇಶ್ವರ ವಾಪಸ್ ಬಂದಿರ್ತಾನೆ. ಬೇರೆ ಊರು ಬಿಟ್ಟು ಡೆಲ್ಲಿಗಿಲ್ಲೇ ಬೇಡ, ಮಲ್ಲೇಶ್ವರಿಗೆ ಇನ್ನೊಂದು ಹೋಗಿ ಬಾ ಅಂತ ಹೇಳ್ಬಿಟ್ರೆ ಮಹಾರಾಯ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಗೋವಿಂದ ಈಗ ಹೋಗಿ ಬಂದಿದ್ದೆ ಹೆಚ್ಚು, ಅಷ್ಟು ದೂರ ಯಾರು ಹೋಗ್ತಾರೆ ಈ ಮಧ್ಯೆ ಅಂತ ಹೇಳ್ತಾರೆ. ನಮ್ಗೆ ಈಗ ಅರ್ಥ ಆಗುತ್ತೆ, ಇಷ್ಟು ದೂರದಿಂದ 8 ಕಿಲೋಮೀಟರ್ ಹೋಗಲಿಕ್ಕೆ ನಿಮಗೆ ಆಗೋದಿಲ್ಲ ಅಂತೀರಲ್ಲ, ಮತ್ತೊಮ್ಮೆ ಹುಟ್ಟಿ ಬರೋ ಸಾಮಾನ್ಯ ಅಂತ ತಿಳ್ಕೊಂಡಿದ್ದೀರಾ? ಇನ್ನೊಂದು ಜನ್ಮ ಅಂತ ಹೇಳಕ್ಕೆ ಹೋಗಬೇಡಿ, ಈಗಲೇ ಅದನ್ನು ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿ ಅಂತ ಹೇಳಿ. ಜನ್ಮ ಮೃತ್ಯು ಕೆಲವರು ಅದನ್ನು ಮಾಡ್ತಾರೆ, ಯಾವುದನ್ನು ಗೊತ್ತಾ? ಕುಡಿಯೋದು ತಿನ್ನೋದಿದೆಯಲ್ಲ, ಮುಂದಿನ ಜನ್ಮ ಕಾಲ ಇದೇ ಜನ್ಮದಲ್ಲೇ ಮಾಡ್ಬೇಕು ಅದನ್ನು ಅವರು. ಮುಂದಿನ ಜನ್ಮ ಗ್ಯಾರಂಟಿ ಅಲ್ಲ, ಇದೇ ಜನ್ಮದಲ್ಲೇ ಮಾಡಿಬಿಡೋಣ ಅಂತ ಹೇಳ್ತು ಮಾಡ್ತಾನೆ. ಅಂದರೆ ಒಳ್ಳೆಯದನ್ನ ಪೋಸ್ಟ್ಪೋನ್ ಮಾಡ್ತಾನೆ, ಕೆಟ್ಟದ್ದನ್ನು ಬೇಗ ಮಾಡ್ಲಿಕ್ಕೆ ಹೋಗ್ತಾನೆ. ಎಂಥ ಆಸೆ ಇರುತ್ತೆ ತುಂಬ ಜನ ಸಾಯೋರು ನೋಡಿಬೇಕಾದ್ರೆ, ಸಾಯೋರು ತುಂಬ ಒದ್ದಾಡ್ತಿರ್ತಾರೆ, ಏನೋ ಕೋಮಾ ಸ್ಟೇಜಲ್ಲಿರ್ತಾರೆ, ಕೊನೆಗೂ ಕಣ್ಣು ತೆಗಿತಾರೆ. ಯಾವ ಕಣ್ಣು ಇವರೆಲ್ಲ ಒಬ್ಬ ಕಣ್ಣು ತೆಗದ ಮನುಷ್ಯ ಅಂತೇಳಿ ಬಾಯಿ ಆಡಿಸ್ತಾರೆ. ಮತ್ತೆ ಏನೋ ಹೇಳಕ್ಕೆ ಬಂದ ಆಸ್ತಿಪಾಸ್ತಿ ವಿಚಾರ ತಿಳಿ ತಿಳ್ಕೊಂಡಿರ್ತಾರೆ. ಪಾಪ ಹತ್ರ ಏನಂತ ಕೇಳ್ತಾರೆ, ಜಿಲೇಬಿನೋ ಲಾಡೋನೋ ಬೇಕು ಅವರಿಗೆ ಅವತ್ತೊಳಗೆ. ಇದ್ದಕ್ಕಿದ್ದಂತ ಕೇಳ್ತಾರೆ, ಇವೆಲ್ಲಿ ಸಿಗುತ್ತಾಗ ಹೋಟ್ಲಲ್ಲಿ ತಂದು ಬಾಯಲ್ಲಿ ಹಾಕ್ತಾರೆ, ತಿಂದು ಸತ್ತು ಹೋಗ್ಬಿಡ್ತಾರೆ. ಮೂದಾಯ್ತು ಇಷ್ಟೇ ಕೆಲಸ. ಆ ಬೈಕ್ ಎಷ್ಟಿದೆ ಆವತ್ತೆಲ್ಲ ಆಲೋಚನೆ ಮಾಡ್ಬೇಕಾಗಿ ಮತ್ತೆ, ಅಂದರೆ ಬೇಗ ತಿಂದು ಸಾಯೋಣ ಅಂತ ತಿಳ್ಕೊಂಡೆ ಹೊರತು ಇನ್ನಾದರೂ ಕೊಡಕ ಬೇಡ ಬೇಡ, ತಿಂದು ಸಾಕಾಗಿದೆ ಅನ್ಬೇಕೋ ಇಲ್ಲೋ, ಆ ಥರ ಮನುಷ್ಯನ ಆಸಕ್ತಿ ಎಳೆಯುತ್ತಂತೆ. ಈ ಮಾತು ಯೋಚನೆ ಮಾಡಿದರೆ ನಮಗೆ ಜನ್ಮದ ಒಂದು ಇಂಪ್ಯಾಕ್ಟ್ ಏನು ಅಂತಲೇ ಗೊತ್ತಿಲ್ಲ. ಒಬ್ಬರು ಮಾರ್ಚಲ್ಲಿ ಫೇಲ್ ಆಗಿಬಿಡ್ತಾನೆ, ಮತ್ತೆ ಪರೀಕ್ಷೆ ಕೊಟ್ಟು ಎಷ್ಟು ಕಷ್ಟ ಇದೆ ಲೆಕ್ಕ ಹಾಕಿ ನೋಡೋಣಂತ. ಈಗ ಅಷ್ಟು ಸುಲಭನಾ? ಎಷ್ಟು 1 ಇಯರ್ ಅಂತ ಹೋಯ್ತಾ? ಫಸ್ಟ್ ಆಫ್ ಆಲ್ ಉಳಿದು ಎಷ್ಟಾಯಿತು ನೋಡೋದಕ್ಕೆ 1 ಇಯರ್ ಹೋಯ್ತು ಅಷ್ಟೇ. ಆ್ಯಕ್ಚುಲಿ ಕೆಲಸಕ್ಕೆ ಸೇರಬೇಕಾದ್ರೆ 1 ಇಯರ್ ಲೇಟ್ ಆಗುತ್ತೆ, ಮುಂದೆಲ್ಲ ಪಾಸ್ ಆದರೆ 1 ಇಯರ್ ಲೇಟ್ ಆಗುತ್ತೆ. ಆ 1 ಇಯರ್ ಲೇಟ್ ಆಗೋದ್ರೊಳಗೆ ಎಷ್ಟು ಸೀನಿಯಾರಿಟಿ ಹೋಗುತ್ತೆ ಈ ಮಧ್ಯೆ, ಎಷ್ಟು ಸಂಬಳ ನಾಶ ಆಗುತ್ತೆ, ಪೆನ್ಷನ್ಗೆ ಅಫೆಕ್ಟ್ ಆಗುತ್ತೆ, ಫ್ಯಾಮಿಲಿ ಪೆನ್ಷನ್ನವರಿಗೂ ಅಫೆಕ್ಟ್ ಆಗುತ್ತೆ. ಬಿಡೋದಿಲ್ಲ, ಫೇಲ್ ಆಗಿದ್ದು ಒಂದು ವರ್ಷ ಇವನು ಅದರ ಎಫೆಕ್ಟ್ ಎಲ್ಲಿವರೆಗಿರುತ್ತೆ ಅಂತ ಲೆಕ್ಕ ಹಾಕಿಬಿಟ್ರೆ ಅಷ್ಟು ಲೈಟಾಗಿ ತೊಗೊಳ್ಳೋದಕ್ಕೆ ನಾವು ಬರೋದಿಲ್ಲ. ಅದರ ಜನ್ಮದಲ್ಲಿ ಎಷ್ಟು ದೋಷ ಇದೆ ಯೋಚನೆ ಮಾಡಬೇಕು. ಜನ್ಮ ಅದಕ್ಕೆ ಬಸುಗಳಿಗೆ ಶಾಪ ಬಂತಂತೆ. ಬ್ರಹ್ಮದೇವರು ಶಾಪ ಕೊಡ್ತಾರೆ, ನೀವು ಗೋಹರಣ ಮಾಡಲಿಕ್ಕೆ ಅಂತ ಬಂದಿದ್ದೀರಲ್ಲ, ನೀವೆಲ್ಲ ಭೂಲೋಕದಲ್ಲಿ ಹುಟ್ಟಿ ಅಂತ ಶಾಪ ಕೊಟ್ಟುಬಿಟ್ಟು. ಆಗ ತಕ್ಷಣ ಅವರು ಕೇಳಿದರಂತೆ ಬ್ರಹ್ಮದೇವರೇ, ದಯವಿಟ್ಟು ಅನುಗ್ರಹ ಮಾಡಿ, ನಮಾನುಷಂ ಗರ್ಭಮ ವಾಪ್ನಮೋ ವಯಂ, ನ ದಯವಿಟ್ಟು ನಮಗೆ ಹುಟ್ಟೋದು ಇಷ್ಟ ಇಲ್ಲ ಅವರಿಗೆ, ಅದಕ್ಕೆ ಹುಟ್ಟಿ ಅಂತ ಶಾಪ ಕೊಡ್ತಾರೆ. ಅಷ್ಟಕ್ಕೆ ದುಃಖ ಅವರಿಗೆ, ಹುಟ್ಟಬೇಕಾ ಛೆ ಭಾರಿ ಕಷ್ಟ. ಕೊನೆಗೂ ಕೇಳ್ಕೊಂಡಂತಾನೆ, ಮನುಷ್ಯ ಸ್ತ್ರೀ ಗರ್ಭದಲ್ಲಿ ಹುಟ್ಟೋದಿಲ್ಲ, ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಹೂ ಅಂದ್ರಂತೆ. ಹುಟ್ಟೋದೇ ಕಷ್ಟ, ಮನುಷ್ಯತಿ ಗರ್ಭದಲ್ಲಿ ಮನುಷ್ಯರಾಗಿ ಹುಟ್ಟೋದೇ ಕಷ್ಟ, ಇನ್ನು ಪ್ರಾಣಿಗಳಾಗಿ ಹುಟ್ಟೋದು ಅಂತೂ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಮುಂದಿನ ಜನ್ಮ ಅಂತಾರೆ, ಮುಂದಿನ ಮನುಷ್ಯ ದಿನ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಅದು ಬೆಂಗಳೂರಲ್ಲೇ ಹುಟ್ಟುತ್ತಾನೆ, ಎನ್ನ ಕಾಲಲ್ಲೇ ಹುಟ್ಟುತ್ತಾನೆ ತಿಳ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಎಲ್ಲಿ ಪ್ರಾಣಿಯ ಯಾವ ಕಾಡಿನಲ್ಲಿ ಹುಡ್ತಾನೋ ಯಾರಿಗೆ ಗೊತ್ತಿ. ಮತ್ತೆ ಕೆಲವು ಪ್ರಾಣಿಗಳು ನೋಡ್ತಿರ್ಬೇಕು, ನೋಡಬೇಕು ಡಿಸ್ಕವರಿ ಚಾನಲ್, ಅದನ್ನು ನೋಡಿಬಿಟ್ರೆ ನಿಮಗೆ ಆಶ್ಚರ್ಯ ಆಗ, ಎಂಥೆಂಥ ವಿಕಾರದ ಪ್ರಾಣಿಗಳು, ಅವುಗಳ ಜೀವನ ಎಷ್ಟು ಕಷ್ಟ. ಅದಕ್ಕೆ ಪ್ರತಿ ಕ್ಷಣ ಅದು ಬದುಕು ಯಾವ ಸಾಯಿತೋ ಗೊತ್ತಿಲ್ಲ. ಅದಕ್ಕೆ ಚಿತ್ರಹಿಂಸೆ, ಹೇಗೆ ಬದುಕಬೇಕು, ಮನೆ ಇರುತ್ತಾ ಇರುತ್ತೆ, ಏನಿರುತ್ತೆ ಅವಕ್ಕೆಲ್ಲ ಕೂಡ. ಅದರಲ್ಲಿ ಯೋಚನೆ ಮಾಡಿದರೆ ಹುಟ್ಟೋ ಮೊದಲು ಲೈಟಾ ತಗೊಳ್ಳೋಕೆ ಹೋಗಬೇಡಿ, ಅನುದರ್ಶನಂ ಅಂತ ಕರೆ. ಮೃತ್ಯು ಸಾವು ಎಷ್ಟು ಭಯಂಕರ. ಹುಟ್ಟೋದ ಮನುಷ್ಯನ ನಾವು ಗರ್ಭದಲ್ಲಿರ್ತೇವೆ, ಕಣ್ಣಿಗೆ ಕಾಣೋದಿಲ್ಲ, ಮನುಷ್ಯ ಅನುಭವಿಸ್ತಾನೆ. ಸಾಯೋನು ಕಣ್ಣಿಗೆ ಕಾಣ್ತಾನೆ, ಅದು ವಿಚಾರ. ಸಾಯೋ ಮನುಷ್ಯ ಕಣ್ಣಿಗೆ ಕಾಣ್ತಾ, ಒದ್ದಾಟವೆಲ್ಲ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರು. ಮಗುವಿನ ಒದ್ದಾಟ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಇರೋದು ನ್ಯಾಚುರಲ್. ದುಃಖ ಇರೋದು ನಿಜ, ನಮಗೆ ಗೊತ್ತಾಗೋದಿಲ್ಲ ಕೊನೆ ಪಕ್ಷ. ಇದು ಹಾಗಲ್ಲ, ಸಾಯೋನು ದುಃಖ ನೋಡೋರಿಗೆಲ್ಲ ಗೊತ್ತಾಗುತ್ತೆ. ಅಯ್ಯೋ ಎಷ್ಟೋ ಜನ ಅಂತಾರೆ, ಎಷ್ಟು ಹಿಂಸೆ ಪಡ್ತಾನೆ, ಬೇಗ ಸಾಯಬಾರದೆ ಅಂತ. ಅದು ಬೇರೆ ಜೊತೆ, ಬೇಗ ಸಾಯಬಾರದೆ. ಈ ಅರ್ಥ ಮಾಡಿಕೊಂಡ್ರೆ ಸಾವು ಸಾಮಾನ್ಯವಾದದ್ದಲ್ಲ, ಸಾವು ಎಷ್ಟು ಕೆಟ್ಟದು ಅಂತ ಗೊತ್ತಾಗಿಬಿಟ್ರೆ ಮನುಷ್ಯ ಪ್ರತಿ ಕ್ಷಣದಲ್ಲೂ ಕೂಡ ಮೋಸ ಮಾಡಕ್ಕೆ ಹೋಗ್ತಾನೆ. ಹಬ್ಬ ಸಾವಿದೆ, ಆ ಹಿಂಸೆ ಅನುಭವಿಸೋದು ಬೇಡ. ಅದಕ್ಕೆ ನಾವು ಒಳ್ಳೆಯ ಸಾವು ಬರಬೇಕಾದ್ರೆ ಮೋಸ ಗೀಸ ಮಾಡಬಾರದು ಅಂತ ಹೇಳ್ತಾರೆ. ಮೋಸ ವಂಚನೆ ಯಾರು ಮಾಡ್ತಾರೋ, ಒಳ್ಳೆಯ ಸಾವು ಬರೋ ಸಂಭವ ಇಲ್ಲೇ ಇಲ್ಲ ಅವರಿಗೆ. ಮೊದಲೇ ಸಾವೇ ಕೆಟ್ಟದ್ದು. ಒಳ್ಳೆ ಸಾವು ಕೆಟ್ಟ ಸಾವು ಅಂತೇವಲ್ಲ, ಕಗ್ಗೊಲೆ ಅಂತ ಹಾಕ್ತಾರೆ. ಈ ಕೊಲೆಯಲ್ಲಿ ನಾನು ಸಾದಾ ಕೊಲೆ ಕಗ್ಗೊಲೆ ಅಂತ ಇರುತ್ತೇನೆ. ಎಲ್ಲ ಕೊಲೆಯಲ್ಲಿ ಕಗ್ಗೊಲೆನೇ, ಕೈಕಾಲು ಕತ್ತರಿಸಿ ಅದಕ್ಕೆ ಒಂದಾಗಿ ಏನನ್ಸುತ್ತೆ ನೋಡೋರಿ, ಭಾರಿ ಇದು ಅನಿಸುತ್ತೆ. ಆ ದೃಷ್ಟಿಯಲ್ಲಿ ಸಾವು ಭಾಳ ಅತ್ಯಂತ ಹಿಂಸೆಯ ಸಾವು. ಕೆಲವರು ಇರ್ತಾರೆ ಕೂತಿರ್ಲಿಕ್ಕೆ ಹೋಗಿಬಿಟ್ರು ಆ ಕಡೆಗೆ, ಕೆಲವರು ಅನೌನ್ಸ್ ಮಾಡಿರ್ತಾರೆ. ರಾಯ ರಘುವೇಂದ್ರ ಸ್ವಾಮಿಗಳಂಥವರು ಅನೌನ್ಸ್ ಮಾಡಿರ್ತಾರೆ, 2 ವರ್ಷ 2 ತಿಂಗಳು 2 ದಿವಸ ಮುಂಚೆ ಹೇಳಿರ್ತಾರೆ. ನೋಡಿ ಸುಖವಾದ ಸಾವು ಅದು. ಬಂದು ಓಮಿತ್ತೇ ಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಾಮಂ ಗತಿ. 8ನೇ ಅಧ್ಯಾಯದಲ್ಲಿ ಹೇಳಿದ್ರಲ್ಲ, ಅದು ಒಳ್ಳೆಯ ಸಾವಿನ ಲಕ್ಷಣ ಅದು. ಬಂದು ಅಂಥ ಸಾವು ಮತ್ತೊಮ್ಮೆ ಹುಟ್ಟಿ ಬರೋದೇ ಇಲ್ಲ. ಅಂಥ ಸಾವು ಅದು, ಇಲ್ಲದೆ ಹೋದರೆ ಎಷ್ಟು ಸಾವಿನ ದುಃಖ ಇದೆ. ಆ ಹಿನ್ನೆಲೆಯಲ್ಲಿ ಎರಡನೇದಾಗಿ ಜನ್ಮ ಮೃತ್ಯು ಜರ ಇನ್ನು ಮುಪ್ಪು. ಮುಪ್ಪಿನ ಸಂಕಟ ಎಷ್ಟು ಕಷ್ಟ. ಮುಪ್ಪು ಮುದುಕರನ್ನು ನೋಡಿ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಮುದುಕರು ಬೀದಿಯಲ್ಲಿ ಸಿಗೋದಿಲ್ಲ, ಅದಕ್ಕೆ ಹುಡುಗರು ಹುಚ್ಚಾಪಟ್ಟೆ ಹಾರಾಡ್ತಿರೋದು. ಬೀದಿಯಲ್ಲಿ ಯಾಕೆ ಸಿಗೋದಿಲ್ಲ ಗೊತ್ತೇನು, ಓಡಾಡೋಕ್ಕೆ ಬರೋದಿಲ್ಲ, ಬೀದಿಯಲ್ಲಿ ಬರ್ತಾರೆ ಪಾಪ. ಓಡಾಡೋ ಸ್ಥಿತಿಯಲ್ಲೇ ಇರೋದಿಲ್ಲ ಅವರು. ಅವ್ರ ಕಣ್ಣಾರೆ ಕಂಡ್ರೆ ಅವಾಗ ಅರ್ಥ ಆಗ್ತದೆ. ಮನೆಯಲ್ಲಿ ಇರೋದು, ಹೋಟ್ಲಲ್ಲಿ ಇರ್ತಾರೆ, ಮನೆಯಲ್ಲಿ ನೋಡೋದಿಲ್ಲ ಮುದುಕರನ್ನ. ಮುದುಕರ ಮನೆಯಲ್ಲಿ ನೋಡಾಗಿಲ್ಲ, ಬೀದಿಯಲ್ಲಿ ನೋಡಾಗಿಲ್ಲ, ನಾ ಮುದುಕರಾಗೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ ಮನುಷ್ಯ. ಸಾಯೋದು ತಡವಾದರೆ ಮುಪ್ಪು ಬರೋದು ಗ್ಯಾರಂಟಿನೇ, ಅದೇ ಯೋಚನೆಯೇ ಇಲ್ಲ. ಮುಪ್ಪು ಯಾರಿಗೋ ಬರುತ್ತಲ್ಲ, ಬದುಕಿನ ಪ್ರತಿಯೊಬ್ಬರಿಗೂ ಮುಪ್ಪು ಬರುತ್ತೆ. ಬದುಕಿರ್ತಾರೆ, ಹೆಚ್ಚು ದಿವಸ ಇದ್ದರೆ ಮುಪ್ಪು ಅನಿವಾರ್ಯ ಆದವದು. ಅಂಥ ಮುಪ್ಪನ್ನು ಗೆಲ್ಲೋದು ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ವಿಜ್ಞಾನ ಸತತ ಪ್ರಯತ್ನ ಮಾಡ್ತಿದ್ದಾರೆ ವಿಜ್ಞಾನಿಗಳು, ಅನಾದಿ ಕಾಲದ ಪ್ರಯತ್ನ ನಡೆದಿದ್ದೆ. ಕಾಯಕಲ್ಪ ಅಂತಾರೆ ನೋಡಿ. ಕಾಯಕಲ್ಪ ಅಂದ್ರೇನು, ಬಾಡಿನ ಮತ್ತೆ ಫ್ರೆಶ್ ಮಾಡೋದು. ಫ್ರೆಶ್ ಮಾಡ್ತಾರಲ್ಲ ಆ ರೀತಿಯಲ್ಲಿ ಹೊಸ ಮಿಕ್ಸಿ ಎಕ್ಸ್ಚೇಂಜ್ ಮಾಡೋದ್ರಲ್ಲಿ ಮಾಡೋಕ್ಕೆ ಸಾಧ್ಯ ಉಂಟಾ? ಸಾಧ್ಯನೇ ಇಲ್ಲ. ಹಳೆ ವಾಷಿಂಗ್ ಮಿಷಿನ್ ಕೊಟ್ಟು, ಹಳೆ ಮಿಕ್ಸರ್ ಕೊಟ್ಟು, ಹಳೆ ಟಿ ವಿ ಕೊಟ್ಟು ತಕ್ಷಣ ಹೊರ ತರೋದಾಗಿದ್ದರೆ ಮುಪ್ಪಿನ ಕೇರೆ ಮಾಡಬೇಕಾಗಿದ್ದಿಲ್ಲ, ನಾವು ಸಾಧ್ಯ ಇಲ್ಲ. ಆ ಮುಪ್ಪು ಹೇಗೆ ಗೆಲ್ಲಬೇಕು ಅಂತ ಯೋಚನೆ ಮಾಡಿ ಮನೆ ಮುಪ್ಪಾದವರು ಇದ್ದಾರೆ ಬೇಕಾಡ್ತಾರೆ. ಮುಪ್ಪಿನ ಯೋಚನೆ ಎಂಬುದೇ ಬೇಗ ಮುಪ್ಪು ಮಾಡುತ್ತೆ. ಮತ್ತೆ ಮುಪ್ಪನ್ನು ಗೆಲ್ಲಬೇಕಾದ್ರೆ ಮುಪ್ಪಿನ ಯೋಚನೆ ಬಿಡೋದೇ ಮೊದಲು ಕ್ಷೇಮ. ಯಾಕೆ ಆಗೋ ತಪ್ಪಿದ್ದಲ್ಲೇ ಅಲ್ಲ, ಅದು ಬಂದೇ ಬರುತ್ತೆ. ಹೋಗಲಿ, ಮೊದಲನೇ ಹಂತ ಏನು ಗೊತ್ತಾ? ಅದಕ್ಕೆ ಹೇಳ್ತಾರೆ, ಎಂಥ ಕಾಲದಲ್ಲಿ ಒಂದು ವಯಸ್ಸು ದಾಟಿದ ಮೇಲೆ ಸೌಂದರ್ಯದ ಕಾನ್ಸೆಪ್ಟೇ ಇಲ್ಲ. ವಿಶ್ವ ಸುಂದರಿಯ ಬೇಕಾದ್ರೆ ಆಗಿರಲಿ, ಅವಳು ಅಂಥವಳಿಗೆ ಸುಂದರಿ ಅಂತ ಯಾರು ಕರೆ? ಮಾಜಿ ಸುಂದರಿ ಅಂತಾರೆ ಹೊರತು ಹಾಲಿ ಸುಂದರಿ ಅಂತ ಕರೆಯೋದಿಲ್ಲ. ಈಗ ಸುಂದರಿ ಅಲ್ಲ, ದೇಹ ಏನು ಮಾಡಿಬಿಡುತ್ತೆ, ವಯಸ್ಸು ಏನು ಮಾಡುತ್ತೆ, ಅವರ ರೂಪವನ್ನೆಲ್ಲ ತೆಗೆದುಹಾಕಿಬಿಡುತ್ತೆ ಅಂತ ಹೇಳ್ತಾರೆ. ಎಂಥ ಆಶ್ಚರ್ಯ! ಈ ಕೆಟ್ಟ ಹಾಲು ನೋಡಿ ಹೇಗಿರುತ್ತೆ, ಹೊಸ ಹಾಲು ಒಳ್ಳೆ ಫ್ರೆಶ್ ಆಗಿ ಕಾಣಿಸ್ತು, ಆಮೇಲೆ ನೋಡಿದರೆ ನೋಡ್ತಿರ್ಲಿಕ್ಕೆ ಹೇ ಅಸಹ್ಯ ಬರುತ್ತೆ ಅಂತ ಹೇಳಿಬಿಡುತ್ತೆ. ಕೊಳೆತಣ್ಣು ಹೇಗೆ ಕಾಣುತ್ತೆ, ಕೊಳೆತಣ್ಣು ಕಾಣೋರಿಗೆ ಏನು ಈ ಹಣ್ಣು ಬೇಡ ಅಂತ ಹೇಳಿಬಿಡ್ತಾನೆ ಇಮಿಡಿಯೇಟ್ಲಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಮುಪ್ಪು ಭಯಾನಕವಾದದ್ದು. ಮನೆಯಲ್ಲಿದ್ದರೂ ಕಷ್ಟ, ಹೊರಗಿದ್ದರೂ ಕಷ್ಟ, ಓಡಾಡಲಿಕ್ಕೆ ಬರೋದಿಲ್ಲ, ತನ್ನ ಮಾತನ್ನು ಯಾರು ಕೇಳೋದಿಲ್ಲ, ಕಾಣಲಿಕ್ಕೆ ಕಣ್ಣು ಸರಿ ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಓಡಾಡಲಿಕ್ಕೆ ಬರೋದಿಲ್ಲ, ಕೊನೆಗೆ ತಿನ್ನಲಿಕ್ಕೆ ಬರೋದಿಲ್ಲ, ಅವನಿಗೆ ಆಹಾರ ತಿನ್ನಲಿಕ್ಕೆ ಬರೋದಿಲ್ಲ, ಬಟ್ಟೆ ಹಾಕೊಳ್ಳೋಕೆ ಬರೋದಿಲ್ಲ ಸರಿಯಾಗಿ, ಮಗ್ಗಲಾಗಲಿಕ್ಕೆ ಬರೋದಿಲ್ಲ, ಔಷಧಿ ತಗೊಳ್ಳೋದಕ್ಕೆ ಬರೋದಿಲ್ಲ. ಈ ಎಲ್ಲ ಯೋಚನೆ ಮಾಡ್ತಾ ಹೋದರೆ ಎಷ್ಟು ಮುದುಕರು ಹೇಗೆ ಸಾಯ್ತಾರೋ ಗೊತ್ತೇನು. ಸಾಮಾನ್ಯ ಬಿದ್ದು ಹಿಪ್ಪು ಬಿಡ್ಕೊಂಡೆ ಸಾಯೋದು, ತುಂಬ ಹೆಚ್ಚಿಸಿ ಬದುಕಿದ್ರೆ ಸಾಮಾನ್ಯವಾಗಿ. ಎಂಥ ಹಿಂಸೆ ಅದು ಒಂದು. ಚಿತ್ರಹಿಂಸೆ ಒಳ್ಳಕ್ಕೆ ಬರೋದಿಲ್ಲ. ಕೊನೆಗೆ ಒಂದು ಹಂತದಲ್ಲಿ ಭಾರಿ ಕಷ್ಟಪಟ್ಟು ದುಃಖಪಟ್ಟು ಹೊರಟುಬಿಡ್ತಾರೆ. ಈ ಹಿಂಸೆ ನೋಡ್ತಾ ಹೋದರೆ ಅಬ್ಬ ಮುಪ್ಪು ನಮಗೆ ಬೇಡ ಬೇಡ, ಬೇಗ ಸಾಯಿ ಆಗಿದ್ರೆ ಅದೊಂದು ಇನ್ನೊಂದು ಡೇಂಜರ್. ಮತ್ತೆ ಮುಪ್ಪು ಬೇಡ ಅಂದರೆ ಬೇಗ ಸಾಯಬೇಕು, ಇದು ಬೇಗ ನಿಧಾನ ಸಾಯ್ತಾ ಇದ್ರೆ ಮುಪ್ಪು ಬರಬೇಕು. ನೋಡಿ ಈ ಕಡೆ ತಪ್ಪಿಸ್ಕೊಳ್ಳಿಲ್ಲ, ಆ ಕಡೆ ತಪ್ಪಿಸ್ಕೊಳ್ಳಾಗಿಲ್ಲ, ಎಷ್ಟು ಅಪಾಯ ಇದೆ ಈಗ. ಅಂದಮೇಲೆ ಜರ, ಜರ ಅನ್ನೋದು ಬಹಳ ಅಪೂರ್ವವಾದದ್ದು. ಮನುಷ್ಯನ ಜೀವನವನ್ನು ಎಲ್ಲ ರೀತಿಯಾದ ಅವನ ಅಹಂಕಾರನ ಮುರಿತಕ್ಕಂಥ ವಸ್ತು ಅದು. ಬಂದು ಎಲ್ಲ ಸೆಂಚುರಿಗಟ್ಟಲೆ ಬಾರಿಸಿರ್ತಾನೆ ಕ್ರಿಕೆಟ್ನೊಳಗೆ, ಬ್ಯಾಟ್ ಎತ್ತಲಕ್ಕೆ ಬರೋದಿಲ್ಲ. ಆಮೇಲೆ ಸೆಂಚುರಿ ಹೊಡೆಯೋದು ಬೇಡ, ಅವನು ಬ್ಯಾಟ್ ಎತ್ತಲಕ್ಕಾಗೋದಿಲ್ಲ, ಅವನಿಗೆ ತನ್ನದೇ ಬ್ಯಾಟನ್ನು ಎತ್ತಲಕ್ಕಾಗೋದಿಲ್ಲ. ಎಂಥ ದುರಂತ ಇದು, ಇದು ಎಲ್ಲರಿಗೂ ಯಾರಿಗೂ ಬರೋದಿಲ್ಲ, ಮತ್ತೆ ಪ್ರತಿಯೊಬ್ಬರಿಗೂ ಬರೋದು. ಈ ಬುದ್ಧನ ಚರಿತ್ರೆಯಲ್ಲಿ ಹೇಳ್ತಾರಲ್ಲ, ಇಂಥ ದೃಶ್ಯ ಕಣ್ಣಂತವನು ಬುದ್ಧನಿಗೆ. ಬುದ್ಧನ ಕಥೆಯಲ್ಲಿ ಒಳ್ಳೆಯ ಅಂಶನದ ಕೆಟ್ಟ ಅಂಶನೂ ಇದೆ. ಬುದ್ಧನ ಜೀವನದಲ್ಲಿ ಕೆಲವು ಘಟ್ಟಗಳನ್ನು ಹೇಳ್ತಾರಲ್ಲ, ಬುದ್ಧ ಚರಿತ್ರೆ ಅನ್ನೋ ಗ್ರಂಥ ಇದೆ, ಅದರಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಅವನು ಮುಂದೆ ಸನ್ಯಾಸಿ ಆಗ್ತಾನೆ ಅಂತ ಭವಿಷ್ಯ ಗೊತ್ತಾಗಿತ್ತಂತ, ಸನ್ಯಾಸಿ ಆಗ್ತಾನೆ ಅಂತ ಭವಿಷ್ಯ ಹೇಳಿಬಿಟ್ಟಿದ್ರು. ರಾಜ ಏನು ಮಾಡಿಬಿಟ್ಟ, ಆ ಸನ್ಯಾಸಿ ಆಗಬಾರ್ದು, ರಾಜಕುಮಾರನ ಹಾಗೆ ಮನೆಯಲ್ಲಿರಬೇಕು, ಉತ್ತರಾಧಿಕಾರಿ ಆಗಬೇಕು. ಸನ್ಯಾಸಿ ಆಗೋದು ಯಾವಾಗ? ವೈರಾಗ್ಯ ಬಂದುಬಿಟ್ಟು ಸನ್ಯಾಸಿ ಆಗಿಬಿಡ್ತಾರೆ. ಅದು ವೈರಾಗ್ಯ ಬರೋದು ಯಾವಾಗ? ಈ ನೋವನ್ನು ಕಂಡ್ರೆ ವೈರಾಗ್ಯ ಬರುತ್ತೆ ಮನುಷ್ಯನಿಗೆ, ನೋವನ್ನು ಕಂಡ್ರೆ ವೈರಾಗ್ಯ ಬರುತ್ತೆ. ನಾನು ಅವನು ಚೆನ್ನಾಗಿ ಬೆಳೆಸ್ತೇನೆ, ಅವನಿಗೆ ನೋವಾಗಬಾರದು, ಹಾಗೆ ಬೆಳೆಸ್ತೇನೆ. ಇನ್ನೊಬ್ಬರು ನೋವು ಅವನಿಗೆ ಕಾಣಬಾರದು, ಇನ್ನೊಬ್ಬರು ನೋವು ಅವನಿಗೆ ಕಾಣಬಾರದು. ಅದಕ್ಕೋಸ್ಕರವಾಗಿ ಮನೆಯಿಂದ ಹೊರಗೆ ಕಳಿಸಿದ್ದಿಲ್ಲ ಅಂತ, ಮನೆಯಿಂದ ಹೊರಗೆ ಕಳಿಸಿದ್ದಿಲ್ಲ. ಅಕಸ್ಮಾತ್ ಕಳಿಸಿದಾಗ ಕೆಟ್ಟ ದೃಶ್ಯ ಕಣ್ಣಿಗೆ ಕಾಣಬಾರದು, ಎಲ್ಲ ಒಳ್ಳೆಯ ದೃಶ್ಯನೇ ಕಾಣಬೇಕು. ಅದು ಅವನಿಗೆ ಏನು ಮನಸ್ಸೇ ಬೇಜಾರಾಗಬಾರದು ಅಂತ ವ್ಯವಸ್ಥೆ ಮಾಡಿದ್ದ. ಒಂದು ದಿವಸ ಏನು ಮಾಡಿದೆ, ಹೊರಟೇ ಬಿಟ್ಟ, ರಾಜನಿಗೆ ಗೊತ್ತೇ ಆಗಲಿಲ್ಲ, ಸಾರಥಿನ ಕರೆದ ಹೋಗೋಣಡಿ ಅಂತ ಹೊರಟುಬಿಟ್ಟ. ಅವನು ಸಾರಥಿ ಹೊರಟ, ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ದೃಶ್ಯಗಳು ಕಾಣಲಿಕ್ಕೆ ಶುರುವಾಯಿತು. ಒಬ್ಬ ವ್ಯಕ್ತಿ ಬಂದ, ವಿಚಿತ್ರ ರೋಗ ಅವನಿಗೆ, ಅಸಹ್ಯಕರವಾದ ರೋಗ, ಭಯಂಕರ ಕ್ಯಾನ್ಸರ್ ಗೀನ್ಸರ್ ಬಂದಿರ್ತಲ್ಲ, ನೋಡಿಬಿಟ್ರೆ ಅವನು ಎಷ್ಟು ಹಿಂಸೆ ಪಡ್ತಾನೆ ನೋಡಿದವ್ರು ಹಿಂಸೆ ಆಗಿಬಿಡುತ್ತೆ. ಅಬ್ಬಾ 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 ಹೇಗಿರ್ತಾನೆ ಅಂತ ಹೇಳಿಬಿಟ್ಟು, ಭಯಂಕರವಾದ ಹಿಂಸೆ ಕೊಡ್ತಕ್ಕಂಥ ರೋಗ. ಅದನ್ನು ನೋಡಿದ ತಕ್ಷಣ ಗಾಬರಿ ಆಗೋಯ್ತು ಅವನಿಗೆ. ತಕ್ಷಣ ಕೇಳಿದನಂತೆ, ಏನಯ್ಯ ಇವನಿಗೆ ರೋಗ ಬಂತ, ಇವನೊಬ್ಬನಿಗೆ ರೋಗ ಬಂದಿದೆಯೋ, ಎಲ್ರಿಗೂ ಬರುತ್ತೋ, ಯಾರಿಗೆ ಬೇಕಾದ್ರೂ ಬರಬಹುದು ಅಂತ ಅವನು ಹೇಳಿದ್ದ. ಯಾರಿಗೆ ಬೇಕಾದ್ರೂ ಬರಬಹುದು ರೋಗ, ಒಬ್ಬನಿಗೆ ಅಂತೇನೇ ಇಲ್ಲ. ಇವತ್ತು ಅಂಥ ಒಂದು ಸನ್ನಿವೇಶ ಅವನು ಕಂಡ ತಕ್ಷಣ ಭಾರಿ ಗಾಬರಿ ಆಗೋಯ್ತು. ಆಯ್ತು, ಇನ್ನೂ ವ್ರತ ಮುಂದಕ್ಕೆ ಹೋಯಿತು. ಆಗ ನೋಡಿದ, ಒಬ್ಬ ಮುದುಕ ಬರ್ತಾ ಇದ್ದಾನೆ, ಭಾರಿ ಕಷ್ಟಪಟ್ಟು ನಡೀತಾ ಇದ್ದಾನೆ. ಏನು ವಿಕಾರವಾದ ದೇಹ, ವಿಕಾರವಾದ ದೇಹ, ನೆಟ್ಟ ನಿಲ್ಲಕ್ಕೆ ಬರ್ತಾ ಇಲ್ಲ, ಕೋಲು ಹುರ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ಕಷ್ಟಪಟ್ಟು ದಾಟ್ತಾನೆ, ನೋಡ್ತಾನೆ. ಏನು ಸಾರಥಿ, ಇವನಿಗೊಬ್ಬನಿಗೆ ಹೀಗಾಗಿದ್ದಾನೋ, ಎಲ್ರಿಗೂ ಹೀಗಾಗುತ್ತೋ ಅಂದರೆ, ಅದು ರೋಗ ಎಲ್ರಿಗೂ ಬರಬಹುದಷ್ಟೇ, ಮುಪ್ಪು ಎಲ್ರಿಗೂ ಬಂದೇ ಬರುತ್ತೆ ಅಂತ ಹೇಳಿದ್ದೆ. ಮುಪ್ಪು ಎಲ್ರಿಗೂ ಬಂದೇ ಬರುತ್ತೆ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಅವನು ಇನ್ನೂ ಆಶ್ಚರ್ಯ ಆಗೋಯ್ತು, ಭಾರಿ ದುಃಖ ಬಂದೋಯ್ತು ಅವನಿಗೆ. ಇನ್ನು ಮುಂದೆ ಹೋಗ್ತಾ ಬಂದ, ನೋಡಿದ ಒಂದು ಹೆಣ ಹೊತ್ಕೊಂಡು ಹೋಗ್ತಿದ್ರು ಯಾರು, ಒಂದು ಹೆಣ ನೋಡಿಬಿಟ್ಟ. ತಕ್ಷಣ ಕೇಳಿದೆ, ಏನು ಅಂತ ಕೇಳಿದೆ. ಅದು ಹೆಣ ಹಾಗಂದ್ರೆ ಏನು ನೋಡಿ, ಅಷ್ಟು ಪರಿಚಯ ಇದ್ದಂತ ಸಾಕಿದ್ದ ಅವ್ರ ಅಪ್ಪ ಅವರನ್ನ, ಹೆಣ ನೋಡಿರಬಾರ್ದು, ರೋಗಿ ನೋಡಿರಬಾರ್ದು, ಆ ರೀತಿ ಸಾಕಿದ್ದ. ಅವತ್ತು ನೋಡಿದರೆ ಇದೇನು ಹೆಣ, ಹೆಣ ಅಂದ್ರೆ ಏನು ಅಂತ ಕೇಳಿದ. ಹೀಗೆ ಸತ್ತೋದ್ಮೇಲೆ ಒಯ್ದು ಬಿಡ್ತಾರೆ, ಹೌದಾ ಇವನು ಸತ್ತೋಗಿಬಿಟ್ನ, ಇವನೊಬ್ಬನೇ ಸತ್ನ, ಇಲ್ಲ ಎಲ್ಲರೂ ಸಾಯ್ತಾರೆ ಅಂತ ಹೇಳಿ, ಎಲ್ಲರೂ ಸತ್ತೇ ಸಾಯ್ತಾರೆ. ಭಗವದ್ಗೀತೆ ಎಂದೋ ಹೇಳಿಬಿಟ್ಟಿದ್ದು, ಜಾತಸ್ಯಗೆ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯಚ. ಹುಟ್ಟಿದವನು ಸಾವು ತಪ್ಪಿದ್ದ ಅಲ್ವೇ ಅಲ್ಲ, ಭಾರಿ ಗಾಬರಿ ಆಯ್ತಂತೆ. ರಥ ವಾಪಸ್ ತಿರುಗಿಸು ಅಂತ ಇಮಿಡಿಯೇಟ್ಲಿ, ಮುಂದಕ್ಕೆ ಹೋಗೋದು ಬೇಡ, ಇಲ್ಲ ಮುಂದೆ ಹೋಗೋಣ, ಬೇಡ ಬೇಡ ವಾಪಸ್ ಹೋಗೋಣ ಅಂತ ಹೇಳುತ್ತ. ಅವನು ವೈರಾಗ್ಯ ಬಂದು ಮನೆ ಬಿಟ್ಟು ಹೊರಟೇ ಬಿಡ್ತಾ, ಇನ್ನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಾವು, ಇಂಥ ನೋವು, ಇಂಥ ವೃದ್ಧಾಪ್ಯ, ಇಂಥ ರೋಗ, ಇದನ್ನೆಲ್ಲ ಕಂಡಮೇಲೆ ನಾನು ಇನ್ನೂ ಮತ್ತೊಮ್ಮೆ ಹುಟ್ಟೋ ಯೋಚನೆ ಬಿಡಬೇಕಾದ್ರೆ, ಉದ್ಧಾರಾಗ ಯೋಚನೆ ಮಾಡದೆ ಹೋದರೆ ನನ್ನ ಜೀವನಕ್ಕೆ ಏನು ಬೆಲೆ ಅಂತ ಹೇಳಿಬಿಟ್ಟು ಬದಲಾವಣೆ ಹೊಂದಿಬಿಟ್ಟೆ. ಅಂದರೆ ಮೂರು ದೃಶ್ಯ ಅವನು ಕಂಡಿದ್ದಕ್ಕೆ ಹೀಗಾಯಿತು, ಮೂರೇ ದೃಶ್ಯ ಅವನು ಚೇಂಜ್ ಮಾಡಿಬಿಡುತ್ತೆ. ಈ ಭಗವದ್ಗೀತೆ ಶ್ಲೋಕ ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ಜನ್ಮ ಮೃತ್ಯು ಜರ ವ್ಯಾಧಿ ಭಯಂ, ನಿಜ ಯಾವಾಗಲೂ ಕೂಡ ಭಗವಂತ ವಿಷ್ಣು ಸಹಸ್ರನಾಮ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಆಮೇಲೆ ಯೋಚನೆ ಮಾಡಬೇಕು, ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಬರುತ್ತೆ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾದು ದರ್ಶನಂ, ಇಲ್ಲಿ ಎಷ್ಟು ದುಃಖ ಇದೆ ಎಂಬ ದೋಷಗಳನ್ನು ಸದಾ ನೋಡ್ತಿರಬೇಕು. ಅವನಿಗೆ ಮೂರು ದೃಶ್ಯ ಕಾಣಿದ್ವಿ. ನಮಗೆ ದಿನ ಬೆಳಗಾದ್ರೆ ನೋಡ್ತಾನೆ ಇರ್ತೇವೆ, ನಾವಿದ ದಿನ ಬೆಳಗಾದ್ರೆ ನೋಡ್ತೇವೆ. ನಾವು ಏನು ಮಾಡ್ತೇವೆ ಗೊತ್ತಾ, ಅವನು ಹಾಗಾಗಿದ್ದಾನೆ ನಾವು ಆಗ್ಲಿಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಡ್ತೇವೆ. ಅದಕ್ಕೆ ಶ್ಮಶಾನ ವೈರಾಗ್ಯ ಅಂತಲೇ ಶಾಸ್ತ್ರದ ಕರೆದಿದ್ದು, ಶ್ಮಶಾನ ವೈರಾಗ್ಯ. ಶ್ಮಶಾನಕ್ಕೆ ಹೋಗಿರ್ತಾರಂತೆ, ದಹನಗನ ಮಾಡ್ತಾ ಇರ್ತಾರೆ, ಆಗ ಅನ್ಕೋತಾನಂತೆ, ಎಲ್ಲ ನಶ್ವರ, ಎಲ್ಲ ಹಣೆ ಬರ ಇಷ್ಟೇನೆ, ನನಗೇನೇನು ಬೇಕಾಗಿಲ್ಲ ಇನ್ನು ಮೇಲೆ ಅಂತ ಎಲ್ಲ ಅನ್ಕೊಂಡ್ಬಿಡ್ತಾನಂತೆ. ವಾಪಸ್ ಬರ್ತಲಿಕ್ಕೆ ಶುರುವು, ಎಲ್ಲೋ ಕರೆಯವನ್ನ ಲೆಕ್ಕ ಶುರು ಮಾಡ್ತಾನಾಗಲಿ. ಆಗಿದ್ದ ವೈರಾಗ್ಯ ಆಮೇಲೆ ಇಲ್ಲ, ಅದಕ್ಕೆ ಶ್ಮಶಾನ ವೈರಾಗ್ಯ ಅಂತ. ಆ ಕಾಲಕ್ಕೆ ಮಾತ್ರ ವೈರಾಗ್ಯ, ಅದು ಮುಗಿದಷ್ಟು ಮರ್ತು ಬಿಡ್ತಾನಂತೆ. ಪ್ರವಚನ ವೈರಾಗ್ಯ, ಕೇಳಬೇಕಾದ್ರೆ ಭಾರಿ ವೈರಾಗ್ಯ, ಇನ್ನು ಮೇಲೆ ಏನು ತಂಟೆಗೆ ಹೋಗೋದಿಲ್ಲರಿ ಅಂತ ಹೇಳ್ತಾನೆ. ಮುಗಿತಿರ್ಲಕ್ಕೆ ಮುಗಿದೋದ್ ಕಥೆ, ಪೇಟೆ ಧಾರಣೆ ಎಷ್ಟು ಅಂತಲೇ ಶುರು ಮಾಡೋದು ಆತ. ಆ ಕಾಲಕ್ಕಿರೋ ವೈರಾಗ್ಯ ಆಮೇಲೆ ಕಂಟಿನ್ಯೂ ಆಗೋದೇ ಇಲ್ಲ. ದುಃಖಿ ಆದವನಿಗೆ ದುಃಖ ಇದ್ದಾಗ ವೈರಾಗ್ಯ ಬಂದು ದುಃಖ ಹೋಗ್ತಲಕ್ಕೆ ಮರ್ತು ಬಿಡ್ತಾನೆ. ಇದು ಮನುಷ್ಯನ ದೊಡ್ಡ ದೋಷ. ಇದು ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ದುಃಖ ಮುಂದೆ ಎರಡು ರೀತಿ ಮಾಡ್ಲಿಕ್ಕೆ ಬರುತ್ತೆ. ಬರೀ ದುಃಖ ಕಂಡ್ರೂ ಸಾಕಿ, ಮತ್ತೆ ಯಾವೂ ಇಲ್ಲ. ಈಗ ಬರೀ ದುಃಖ ಇಲ್ಲವೋ ಇವತ್ತಿನ ದಿವಸ ಫೇಲಾದ ಹುಡುಗಿದ್ದಾನೆ, ಎಷ್ಟು ಸಂಕಟ ಆಗುತ್ತೆ ನೋಡಿಬಿಟ್ರೆ ಅವನನ್ನ. ಯಾವುದೋ ಒಂದು ಜೀವನದಲ್ಲಿ ಕೊಲೆ ಏನೋ ಅನುಭವಿಸಿಬಿಟ್ಟಿದ್ದಾನೆ, ಅನಾಥ ಇದು, ಎಷ್ಟು ದುಃಖ ಆಗುತ್ತೆ ಅವನಿಗೆ ನೋಡಿ. ಸಪರೇಟ್ ಇದು ಮತ್ತೆ ದುಃಖ, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ಇವಿಲ್ಲರ ಯಾರಿದ್ದಾರೆ ಈ ಮಧ್ಯೆ ಜಗತ್ತು? ನನ್ನ ದುಃಖ ಇಲ್ಲ ಅಂತ ಒಬ್ಬದಾರ ಸಿಗ್ತಾರ ನೋಡಿ? ಸಾಧ್ಯವೇ ಇಲ್ಲ. ದುಃಖ ಅಯ್ಯೋ ನನಗತಿ ಶುರು ಮಾಡ್ತಾರೆ, ಆಮೇಲೆ ಇವನು ದುಃಖ ನನಗತಿ ಏನು ನೋಡಿ ಅವನು ಶುರು ಮಾಡ, ಇನ್ನೋ ಇನ್ನೋ ಮತ್ತೆ ಶುರು ಮಾಡ್ತಾನೆ. ಸುಖಿಗಳ ಸಂಖ್ಯೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಬರೀ ದುಃಖಿಗಳು ತುಂಬ ಹೋಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ. ಇನ್ನೊಂದರ್ಥ ಜನ್ಮ ದುಃಖ, ಜರ ದುಃಖ, ವ್ಯಾಧಿ ದುಃಖ, ಮೃತ್ಯು ದುಃಖ, ಎರಡು ರೀತಿ ಅನ್ವಯ. ಅದಕ್ಕೆ ಬರೀ ದುಃಖ ನೋಡಿದರೂ ಸಾಕು, ಇವುಗಳ ದುಃಖವನ್ನು ನೋಡಿದರೂ ಸಾಕು. ಇವನ್ನು ನೋಡ್ತೀರಲ್ಲ ಅನುದರ್ಶನಂ ಅಂತ ಕಾಣ್ತದೆ. ಇವನ್ನ ನೋಡಿ ಅನುದರ್ಶನಂ, ಒಳ್ಳೆ ಪದ ಅದು. ಇವನ್ ನೀವು ಅನುಭವಿಸ್ಲಿಕ್ಕೆ ಹೋಗಬೇಡಿ, ನಾವೇನು ಮಾಡ್ತೇವೆ, ನಾವು ಮುದುಕರಾದ ನೋಡೋಣ, ನಾವು ಸತ್ಮೇಲೆ ನೋಡಿ, ಸತ್ಮೇಲೆ ಯಾರು ನೋಡ್ತಾರೆ ಇವನನ್ನು? ಇವನೇನು ನೋಡಿದ್ರೆ ಸಾಧ್ಯ ಇಲ್ವಾ? ಮುದುಗತಿ ಕತೆ ಹಾಗಲ್ಲ. ಅನುದರ್ಶನ, ಮುಪ್ಪಿನವರನ್ನು ನೋಡಿ, ಮುದುಕರನ್ನ ನೋಡಿ, ರೋಗಿಗಳನ್ನು ನೋಡಿ, ಸಾಯೋರನ್ನು ನೋಡಿ, ಅದಕ್ಕೊಂದು ಪದ್ಧತಿ ಇದೆ. ಸಾಮಾನ್ಯ ಸತ್ತವ್ರನ್ನ ಮಾತಾಡ್ಸಕ್ಕೆ ಹೋಗೋ ಪದ್ಧತಿ ಇದೆ. ಯಾಕೆ ಗೊತ್ತೇನು? ಕಂಗ್ರಾಜುಲೇಟ್ ಮಾಡ್ಲಿಕ್ಕಲ್ಲ, ಸಮಾಧಾನ ಹೇಳೋಕ್ಕೋಸ್ಕರ. ಆ ಸನ್ನಿವೇಶ ನೋಡಿದಾಗ ತನಗೂ ದುಃಖ ಆಗ್ತದೆ. ಆ ಸಮಯದ ಎಷ್ಟೋ ತನ್ನ ಕೆಟ್ಟ ಗುಣಗಳನ್ನು ಬಿಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಬ್ಬ ಹುಣ್ಣಿಮೆಗೆ ಹೋಗೋದಕ್ಕಿಂತ ಹೆಚ್ಚು ಮಹತ್ವವನ್ನು ಇದು ಕೊಟ್ಟಿದ್ದು, ಧರ್ಮೋದಕ್ಕೆ ಹೋಗಿ ಅಂತ ಕೊಡ್ತಾರೆ ಸಾಮಾನ್ಯವಾಗಿ. ಯಾತಕ್ಕೆ ಅಂದರೆ ಅಲ್ಲಿ ವೈರಾಗ್ಯ ಬರೋ ಅವಕಾಶ ಮಿಸ್ ಮಾಡ್ಕೋಬಾರ್ದು ಅಂತ. ವೈರಾಗ್ಯ ಬರೋ ಅವಕಾಶವಾದ್ದರಿಂದ ಹೇಗೋ ಸತ್ತೋರಿಗಂತೂ ಏನು ಉಪಯೋಗ ಇಲ್ಲ, ಇದರಿಂದ ಹೋಗೋದ್ರಿಂದ ಇವನು ಹೋಗೋದ್ರಿಂದ ಏನು ಗೊತ್ತಾಗ, ಅವ್ರಿಗೆ ಸಾಮಾನ್ಯ ಗೊತ್ತಾಗೋ ಚಾನ್ಸಸ್ಸು ಇರೋದಿಲ್ಲ. ಇವನಿಗೆ ಪಾಠ ಆಗ್ತದೆ ಅದರಿಂದ. ಇವು ಎಂಥ ಭಯಂಕರವಾದ ಸನ್ನಿವೇಶ ಅಂತ ಎಚ್ಚರಿಕೆ ಬರಲಿ ಅಂತ ಕಳುಹಿಸ ಪದ್ಧತಿ ಉಂಟು. ಅದಕ್ಕೆ ಅನುದರ್ಶನ, ಅದನ್ನು ನೋಡಿ. ಬರೀ ದರ್ಶನ ಒಂದ್ಸರ್ತಿ ನೋಡಿದ್ರೆ ಸಾಲದು, ಅನುದರ್ಶನ ಮತ್ತೆ ಮತ್ತೆ ನೋಡ್ತೀರಿ. ಅನುದರ್ಶನ ಈ ಮಾತು ಅರ್ಥ ಮಾಡಿಕೊಂಡ್ರೆ, ಅನುದರ್ಶನ ಮಾಡಿ ಪುನಃ ಪುನಃ ನೋಡಿ. ರಾಘವೇಂದ್ರ ಸ್ವಾಮಿಗಳು ಅರ್ಥ ಬರೀತಾರೆ. ಮೊದಲೇ ಹೇಳಿದ್ದೇನೆ, ತುಂಬ ದಿನಗಳಿಗೆ ರಾಘವೇಂದ್ರ ಸ್ವಾಮಿಗಳು ಏನೇನೋ ಮಾಡಿದ್ದಾರೆ ಅಂತ ಗೊತ್ತಿದೆ. ತುಂಬ ದಿನಗಳಿಗೆ ಪವಾಡ ಪುರುಷರು ಅಂತ ಗೊತ್ತಿದೆ. ಅವರು ಭಗವದ್ಗೀತೆ ಅಂತ ಗ್ರಂಥಕ್ಕೆ ಎಷ್ಟು ಒಳ್ಳೆ ಅರ್ಥ ಬರೆದರೆ ಜನ ಗೊತ್ತೇ ಇಲ್ಲ. ಅದು ಗೊತ್ತಿದ್ರೆ ಜನ ಎಷ್ಟು ಓದ್ತಿತ್ತೋ ಎಷ್ಟು ಪ್ರಿಂಟ್ ಮಾಡಿಸಿದ್ರೆ ಗೊತ್ತೇ ಇಲ್ಲ. ನಮ್ಮ ಜನಕ್ಕೆ ಪ್ರಿಂಟ್ ಮಾಡಿಸೋದಕ್ಕೂ ತಯಾರಿಲ್ಲ, ಅಷ್ಟರ ಮಟ್ಟಿಗೆ ರಾಯರಲ್ಲಿ ಭಾರಿ ಭಕ್ತಿ. ಹೊಸ ಮಠ ಬೇಕಾದ್ರೆ ಮಾಡ್ತಾರೆ ಹೊರತು ಆ ಪುಸ್ತಕ ಪ್ರಿಂಟ್ ಮಾಡೋಕ್ಕೆ ತಯಾರಿಲ್ಲ. ಲಕ್ಷಾಂತರ ಖರ್ಚು ಮಾಡಿ ಬೇಕಾದ್ರೆ ಮಠ ಮಾಡಿಸ್ತಾರೆ, ಕೆಲವೇ ಕೆಲವು ವೆಚ್ಚದಲ್ಲಿ ಅದನ್ನು ಮಾಡೋಕ್ಕೆ ತಯಾರಿಲ್ಲ. ಇದು ನಮ್ಮ ಜನಗಳ ದೊಡ್ಡ ದುರ್ದೈವ. ಅವರಿಗೆ ಭಾಗ್ಯವೇ ಇಲ್ಲ, ಹಾಗಾಗಿಬಿಟ್ಟಿದೆ ಅಷ್ಟೇ. ಎಷ್ಟೋ ಮೂಲ್ಯಾರ್ಥಗಳನ್ನು ಬರೀತಾರೆ ಆಚಾರ್ಯರು, ಏನು ಹೇಳಿದ್ದಾರೆ ಟೀಕಾಚಾರ್ಯರು, ಏನು ಬರೀತಾರೆ ಅದೇ ಕುರ್ಮ ಶ್ರೀ ಕೃಷ್ಣ ಗೀತಾಯಾಹ ಭಾಷ್ ಅರ್ಥ ಸಂಗ್ರಹಂ ಅಂತ ಬರೀತಾರೆ. ಭಾಷ್ಯ ಟೀಕಾದಿಗಳು ಹೇಳಿದ ಅರ್ಥವನ್ನು ನಾವು ಮಾಡ್ತೇವೆ ಅಂತೇಳಿ, ಸಂಗ್ರಹ ಮಾಡ್ತೇವೆ ಅಂತ ಬರೀತಾರಲ್ಲ, ನಿಜವಾಗಲೂ ಕೂಡ ರಾಘವೇಂದ್ರ ಸ್ವಾಮಿ ಎಷ್ಟು ಅತ್ಯದ್ಭುತವಾದ ಉಪಕಾರ ಮಾಡಿದ್ದಾರೆ. ಯಾವ ಮಟ್ಟದ ಜ್ಞಾನಿಗಳವರು ಅಂತ ಗೊತ್ತಾಗಬೇಕಾದ್ರೆ ಅವ್ರ ಗ್ರಂಥಗಳನ್ನು ಓದಬೇಕು. ಇನ್ನೊಂದು ಮರೆಯಬಾರದು, ಎಷ್ಟು ವಿಷಯ ಬರೀತಾರಲ್ಲ ಅದು ತುಂಬ ಸಿಂಪಲಾಗಿ ಬರೀತಾರೆ. ಇನ್ನೊಂದು ಭಾರಿ ವಿಶೇಷ, ಕಾಂಪ್ಲಿಕೇಟ್ ಮನುಷ್ಯ ಸಾಮಾನ್ಯ ಕಾಂಪ್ಲಿಕೇಟ್ ಮಾಡೋದು ಅವನ ಅಭ್ಯಾಸ. ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯ ಹಾಗಲ್ಲ, ಅಲ್ಲ, ಭಾಳ ಸಿಂಪಲ್ಲಾಗಿ ಬರೀತಾರೆ. ಅಷ್ಟು ಪವರ್ಫುಲ್ ಸಿಂಪಲ್ಲಾಗಿ ಅಂತೇಳಿ ಮತ್ತೆ ಇದಿರೋದಿಲ್ಲ, ಭಾಳ ಪವರ್ಫುಲ್ ಆಗಿರುತ್ತೆ. ಸಿಂಪಲ್ಲಾಗಿ ಪವರ್ಫುಲ್ಲಾಗಿ ಮನಸ್ಸಿಗೆ ಕನ್ವಿನ್ಸ್ ಆಗೋ ಧಾಟಿಯಲ್ಲಿ ಬರೀತಕ್ಕಂಥ ದೊಡ್ಡವರು. ಅವ್ರು ಹೇಳ್ತಾರೆ ಅನುದರ್ಶನಂ ಅಂದ್ರೇನು, ಪ್ರತಿ ಕ್ಷಣಂ ಅನುಸಂಧಾನಂ. ಗೀತಾವಿರುತ್ತೆ ಮಾತು, ಪ್ರತಿ ಕ್ಷಣಂ ಅನುಸಂಧಾನಂ. ಏನೋ ಮಾಡ್ಲಿಕ್ಕೆ ಹೋಗ್ತಾನೆ, ತಷ್ಟ ಜ್ಞಾಪಕ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ತಷ್ಟ ಜ್ಞಾಪಕ ಮಾಡ್ಕೊಳ್ಳಿ, ಮುದುಕನ್ನು ನೋಡಿದ ತಷ್ಟ ಅಸಹ್ಯ ಬರುತ್ತೆ, ತಷ್ಟ ನೀನು ಆಗ್ತಿ ಜ್ಞಾಪಕ ಇರಲಿ. ಹಾಗೆ ಅರ್ಧಕ್ಕರ್ಧ ಅವನು ಡೌನ್ ಆಗ್ತಾನೆ ತಕ್ಷಣ. ಓ ಇದು ನಾಳೆ ಇವನು ನಾನು ನನ್ನ ನಾಳೆ ಮಾಡೇ ಮಾಡ್ತಾರೆ ಅಂತ ಬಿಡ್ತಾರಾ? ಯೋಚನೆ ಮಾಡಬೇಕು. ಎಷ್ಟೋ ಜನ ಮುದುಕರು, ಬಡವ ಮುದುಕರಿಗೆಲ್ಲ ಶ್ರೀಮಂತ ಮುದುಕರ ಅವಸ್ಥೆನೇ ಬೇರೆ. ಒನ್ಸ್ ಅಪಾನ್ ಎ ಟೈಮ್ ಶ್ರೀಮಂತ ಅಷ್ಟೇ, ಶ್ರೀಮಂತಿಗೆ ಇರಬಹುದು, ಬ್ಯಾಂಕಲ್ಲಿ ದುಡ್ಡಿದೆ ತರ್ಲಕ್ಕೆ ಬರೋದಿಲ್ಲ ಅವನ ಕೈಲಿ, ಈಗ ಮನೇಲಿ ದುಡ್ಡಿದೆ ತಗೊಳಕ್ಕೆ ಬರೋದಿಲ್ಲ, ಪದಾರ್ಥ ತಗೊಳಕ್ಕೆ ಶಕ್ತಿ ಇಲ್ಲ, ಇನ್ನೊಂದು ತಂದುಕೊಡ್ಲೇಬೇಕು ಅವನಿಗೀಗ. ಎಷ್ಟೇ ಶ್ರೀಮಂತ ದುಡ್ಡು ತರಿಸ್ತಾನೆ ಬರೋದಿಲ್ಲ, ಬಾಂದ್ರೆ ಬಂದು ಹೋಗಂದ್ರೆ ಹೋಗುತ್ತಷ್ಟೇ, ಬಾಂದ್ರೆ ಬರೋದು ಮಾತ್ರ ಸಾಧ್ಯ ಇಲ್ಲ. ಏನು ಮಾಡಿದ್ರೆ ಬರೋದಿಲ್ಲ, ಯಾರು ಜನ ಬೇಕೇ ಬೇಕು ಅವನಿಗೀಗ. ಬರೀ ಧನ ಕಾಪಾಡೋದಿಲ್ಲ, ಜನ ಬೇಕೇ ಬೇಕು. ಆ ಜನ ಎಂಥವ್ರು ಸಿಗ್ತಾರೆ? ಸ್ವಂತ ಮಕ್ಕಳು ಸಿಗೋ ಗ್ಯಾರಂಟಿ ಇಲ್ಲ. ಇವತ್ತಂತೂ ಅವರು ಇಲ್ಲಿ ದೇಶದಲ್ಲೇ ಇರೋದಿಲ್ಲ, ಫಸ್ಟ್ ಆಫ್ ಆಲ್ ಸಿಗೋ ಚಾನ್ಸೇ ಇಲ್ಲ. ಮನೆಯಲ್ಲಿರೋದಿಲ್ಲ, ದೇಶದಲ್ಲೇ ಇರೋದಿಲ್ಲ. ಇದ್ರೆ ನಿನಗೆ ಅವೈಲೇಬಲ್ ಇಲ್ಲ ಅಂತ ಹೇಳಿಬಿಡ್ತಾರೆ, ದಿವಸ ಒದರ್ತಿರ್ತೀನಿ ಸಿಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಹತ್ರ ಊಟಕ್ಕೆ ಬಡಿಸೋಕ್ಕೆ ಅದನ್ನ ನಾಚ್ಕೋತಾರೆ. ಏ ಮುದುಕನಿಗೆ ಏನು ಹಾಕೋದು, ಎಲ್ಲ ಅಸಹ್ಯ. 90-95 ಜನ ಇರ್ತಾರೆ, ಎಲ್ಲರೂ ಆಗಿರ್ತಾರೆ ಅಂತ ಹೇಳೋದಿಲ್ಲ, ಎಕ್ಸೆಪ್ಷನ್ಸ್ ಇದ್ದೇ ಇರ್ತಾರೆ. ಪಾಪ ತಂದೆ ತಗೊಂಡು ಗೌರವದಿಂದ ಕಾಣೋ ಜನ ಇದ್ದಾರೆ, ಅಂಥವ್ರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ವೆಸ್ಟರ್ನ್ ಕಲ್ಚರ್ ಬಂದ ಮೇಲೆ ಏನು ಮಾಡ್ತಾರೆ ಗೊತ್ತಾ, ಮನೇಲಿ ಇಟ್ಕೊಳ್ಳೋ ಅಭ್ಯಾಸ ಇಲ್ಲ ಅವರಿಗೆ, ವೃದ್ಧಾಶ್ರಮ ಸೇರಿಸಿಬಿಡ್ತಾರೆ. ಅಲ್ಲಿ ಎರಡೂ ಇದು ವೃದ್ಧಾಶ್ರಮ, ನಮ್ಮ ವೃದ್ಧಾಶ್ರಮದಿಂದ ಮನೆಯಲ್ಲೂ ಸೇರಿಸೋದಿಲ್ಲ, ಗತಿ ಏನಾಗಬೇಕು ಈ ಮಧ್ಯೆಯವರಿಗೆ? ವೃದ್ಧಾಶ್ರಮವೂ ಸೇರಿಸೋದಿಲ್ಲ ಇವರು, ಮನೆಯಲ್ಲೇ ಇಟ್ಕೊಳ್ಳೋದಿಲ್ಲ, ಗತಿ ಏನಾಗಬೇಕು? ಈ ಮಾತು ಯೋಚನೆ. ವೃದ್ಧಾಶ್ರಮಗಳು ಅವು ಇನ್ನೊಂದು ರೀತಿ ಕರಪ್ಟ್, ನಮ್ಮಲ್ಲಿ ಎಲ್ಲ ಕಡೆ ಲಂಚ ಯಥಾ ಪ್ರಕಾರ ಉಂಟಲ್ಲ, ಆ ಮುದುಕೇನು ಲಂಚ ಕೊಡ್ತಾನೆ, ಈ ಮಧ್ಯೆ ರೋಗಿಯ ಲಂಚ ಕೊಡ್ತಾನೆ. ಹೀಗಾಗಿ ಅವ್ರ ಹಣೆ ಬರ ಅಷ್ಟೇ. ಭಾರಿ 10-20 ಮಕ್ಕಳು ಇರಲಿ ಬೇಕಾದರೆ, 4-6 ಮಕ್ಕಳಿರಲಿ, ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ ಎಲ್ಲರೂ ಕೂಡ. ಇವತ್ತು ದೊಡ್ಡದು ಕಚೆ ಕೆಲಸ ಮಾಡದಿರೋ ಆಶ್ಚರ್ಯ ಅಲ್ವೇ ಇಲ್ಲ, ಹುಚ್ಚಾಬಟ್ಟೆ ಸಂಬಳ ಬರ್ತಾ ಇರುತ್ತೆ. ಆದರೆ ತಂದೆ ತಾಯಿಗಳಿಗೆ ಮಾತ್ರ ಏನು ಇರೋದಿಲ್ಲ. ಅವ್ರು ಹತ್ರ ಇಟ್ಕೊಂಡಿರ್ತಾರೆ, ಮೊದಲು ಬೇರೆ ಮನೆ ಹಾಕಿಬಿಟ್ಟಿರ್ತಾರೆ, ಯಾರೋ ಕೂಲಿ ಆಳನ್ನು ಇಟ್ಟಿರ್ತಾರೆ. ಇವ್ರಿಗೆ ಬೇಕಿಲ್ಲದ ಅವ್ರಿಗೇನು ಬೇಕಿರುತ್ತೆ? ಇವ್ರು ಬಂದ ಮಾಡದೆ ಮಾಡ್ತಾರೆ, ಬಿಟ್ಬಿಡ್ತಾರೆ. ಇವನು ಅದೇ ಕಾಟಾಚಾರ ಅಷ್ಟೇ, ಮಾಡಿದಷ್ಟು ಬಿಟ್ಟರಷ್ಟು ನೋಡಿದವ್ರಿಗೆ ಆ ಅಪ್ಪನ ಸಾಕ್ತಾನೆ ಅಂತ ಅನಿಸ್ಬೇಕಷ್ಟೆ. ಜಂಭ ಇತ್ತ ದಮ್ ಪ್ರದರ್ಶನ ಅಷ್ಟೇ, ಅವನು ಬೇಕಿಲ್ಲ. ಅಂದರೆ ಅವನ ಗತಿ ಅರ್ಥ ಮಾಡಿಕೊಂಡ್ರೆ ಅವನು ಸಾಯ್ಲಕ್ಕೂ ತಯಾರಿಲ್ಲ, ಬದುಕಲಿಕ್ಕೂ ಸಾಧ್ಯ ಇಲ್ಲ. ಅಂಥವ್ರು ಕಣ್ಣಾಡಿ ಕಂಡಿದ್ದೇನೆ. ಭಾರಿ ಭಾರಿ ಶ್ರೀಮಂತರುಗಳು, ತುಂಬ ಮಕ್ಕಳಿರೋರು, ಒಳ್ಳೆ ಪೋಸ್ಟಲ್ಲಿರೋರು, ಅಂಥವರಿಗೆ ಅನ್ನಕ್ಕೆ ಗತಿ ಇಲ್ಲ. ಬೇರೆ ಲಕ್ಸುರಿಗಳು ಬೇಡ ಅವರಿಗೆ, ಔಷಧಿ ಔಷಧಿ ಕೊಡಿಸೋದು ಬೇಕಾಗಿಲ್ಲ. ಅದು ಊಟಕ್ಕೆ ಹಾಕಿದ್ರೆ ತಯಾರಿಲ್ಲ ಯಾರು ಕೂಡ. ಊಟಕ್ಕೆ ಹಾಕ್ಬಿಟ್ಟು ದುಡ್ಡು ಇಷ್ಟು ಕೊಟ್ಟರೆ ಮಾತ್ರ ಅವ್ರ ಫ್ರೆಂಡ್ ಬಂದುಬಿಟ್ರೆ ಆ ಕಾಫಿ ಖರ್ಚು ಯಾಡ್ ಮಾಡ್ತಾನೆ ಮತ್ತೆ ಅವನಿಗೆ ಕೊಟ್ಟಿದ್ದೆ. ಎಷ್ಟು ಹಿಂಸೆ ಆಗ್ತದೆ ಲೆಕ್ಕ ಹಾಕಿ. ಈ ರೀತಿ ಹೊಡಿ ಚಿಕ್ಕ ಬಾಲ್ಯದಲ್ಲಿ ಸಾಕಾಗಿ ಕಾಪಾಡಿರ್ತಾರೆ ತಾಯಿ ಮಕ್ಕಳನ್ನು. ಎಷ್ಟು ವರ್ಷ ಬಾಲ್ಯಕ್ಕೆ ಲಿಮಿಟ್ ಇದೆ? 5 ವರ್ಷ 10 ವರ್ಷ ಲಿಮಿಟ್ ಇದೆ ಬಾಲ್ಯಕ್ಕೆ. ಮುದುಕದಿಂದ ಲಿಮಿಟೇ ಇಲ್ಲ. 60 ದಾಟಿದ ಮೇಲೆ ಸಾಯೋವರೆಗೂ ಮುದುಕನೇ, ಅಲ್ಲಿವರೆಗೂ ಹಂತ ಹಂತದಲ್ಲಿ ಅವನು ಎಕ್ಸ್ಪೈರ್ಟ್ ಆಗ್ತಾ ಹೋಗ್ತಾನೆ. ಇದು ಅರ್ಥವಾದರೆ, ಆ ದೃಷ್ಟಿ ನಮಗೆ ಅರ್ಥವಾದರೆ, ಮನುಷ್ಯ ಜೀವನದಲ್ಲಿ ಹಬ್ಬ ನಾವಿನ್ನ ಎಷ್ಟೇನ ಲೌಕಿಕ ಆಸೆ ಪಟ್ಟರು ಕೂಡ ಕೊನೆಗೆ ಮಣ್ಣೆ ಗತಿ ಹೊರತು ಬೇರೆ ಗತಿ ಇಲ್ಲ ಅಂದು ಗೊತ್ತಾಗಿಬಿಡುತ್ತದೆ. ಅದಕ್ಕೆ ಪ್ರತಿಕ್ಷಣ ಅನುಸಂಧಾನ, ಪ್ರತಿ ಕ್ಷಣದಲ್ಲಿ ಆ ಎಚ್ಚರ ಇರಲಿ ಅಂತ ಹೇಳುತ್ತಾರೆ. ಅದರಿಂದ ಎರಡು ಉಪಯೋಗ, ನಾವು ಒಳ್ಳೆಯವರಾಗ್ತೇವೆ, ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೂ ಬರುತ್ತೆ. ನಮಗೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ಅಬ್ಬ ಎಷ್ಟು ನೊಂದಿದ್ದಾನೆ ಅಂತ ಎಚ್ಚರ ಬರೋದ್ರಿಂದ ನಮ್ಮ ಕೈಯಿಂದ ಆಗಿದ್ದು ಮಾಡೋಣ ಅಂತಕ್ಕಂಥ ಭಾವನೆ ತಾನೇ ತಾನಾಗಿ ಬರುತ್ತದೆ. ಈ ಹಂತಗಳನ್ನು ಭಗವದ್ಗೀತೆಯ ಒಂದು ಶ್ಲೋಕ ಇದೆಯಲ್ಲ, ಸೂತ್ರದಂಥ ಶ್ಲೋಕ, ಅರ್ಧ ಶ್ಲೋಕ ಅಷ್ಟೇ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನ. ಅದು ಸದಾಕಾಲ ಚಿಂತನೆ ಮಾಡ್ತಾ ಇದ್ರೆ ಮನುಷ್ಯನ ದುರ್ಗುಣಗಳನ್ನು ಸಹಜವಾಗಿ ಗೆಲ್ಲಲಿಕ್ಕೆ ಸಾಧ್ಯವಾಗತಕ್ಕಂಥ ಹಿರಿಮೆ ಅದರಲ್ಲಿ ಉಂಟು. ಇವನ್ನೆಲ್ಲ ಗೆಲ್ಲಲೇಬೇಕು ಅನ್ನೋ ಭಾವನೆ ಬರ್ತದೆ. ಇವನ್ನೆಲ್ಲ ಗೆಲ್ಲಲೇಬೇಕು, ಅನಿವಾರ್ಯ ಗೆಲ್ಲದ ಹೇಗೆ ಆಗಿದ್ರೆ? ವಿಷ್ಣು ಸಹಸ್ರನಾಮ ಹೇಳಿತ್ತು, ಜನ್ಮ ವೃತ್ತಿ ಜರ ವ್ಯಾಧಿ ಭಯಂ ನೈವೋಪಜಾಯತೆ. ನೋಡಿ, ಇದಕ್ಕೆ ನೇರ ಸಂಬಂಧ ಇದು. ಜನ್ಮ ವೃತ್ತಿ ಜರ ವ್ಯಾಧಿ ಭಯ ಎಲ್ಲ ಇದೆ, ಬೇರೆ ಕಡೆ ಹೋಗಿ ಡಾಕ್ಟರ್ ಹತ್ರ ಹೋಗಿ, ಪಾಪ ಅವನೇ ಮುದುಕಾಗಿರ್ತಾನೆ. ಎಷ್ಟೋ ಸಲ ಪಾಪ ಡಾಕ್ಟ್ರೇ ಮುದುಕಾಗಿಬಿಟ್ಟಿರ್ತಾನೆ, ಡಾಕ್ಟ್ರಿಗೆ ರೋಗ ಇರುತ್ತೆ, ಅಂದರೆ ಅವನಿಗೆ ವಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಡಾಕ್ಟರ್ ಇದ್ರು ಪಾಪ ಹೋಗಿಬಿಟ್ರು, ಕೆಟ್ಟೋದ್ರ ಕಣ್ಣು ಆಪರೇಷನ್ ಮಾಡಿದ್ದಾರೆ, ಅವರಿಗೆ ಕಣ್ಣು ಕ್ಯಾಟ್ರಾಕ್ಟ್ ಬರುತ್ತೆ, ಏನು ಸಮಸ್ಯೆನೇ ಇಲ್ಲ. ಅವ್ರ ಕಣ್ಣು ಇನ್ನೊಬ್ರು ಹೋಗಲಿ, ತಾನಂತೂ ಮಾಡ್ಕೊಳ್ಳೋಕೆ ಬರೋದು, ಇನ್ನೊಬ್ರ ಹತ್ರ ಹೋಗಲೇಬೇಕು. ಅವನೀಗ ರೋಗಿ ಸಾಮಾನ್ಯವಾಗಿ ತಾನು ನಡೀತಾನೆ ಇರುತ್ತೆ, ಅಂದಮೇಲೆ ಕೊನೆ ಎಲ್ಲಿ? ಇದಕ್ಕೆ ಅದಕ್ಕೆ ಹೇಳ್ತಾರೆ, ಇದು ಯಾವುದು ಇಲ್ಲದವ್ರ ಹತ್ರ ನಾವು ಹೋಗಬೇಕು. ಜನ್ಮ ಮೃತ್ಯು ಜರ ವ್ಯಾಧಿ ಅವನಿಗಿರಲೇಬಾರದು. ಅಂಥವನು ಯಾರು ಜಗತ್ತಿನಲ್ಲಿ ಅಂದರೆ ಭಗವಂತ ಒಬ್ಬನೇ ಅಂತ ಹೇಳ್ತಾರೆ. ಇನ್ನೆಲ್ಲರಿಗೂ ತಪ್ಪಿದ್ದಲ್ವೇ ಅಲ್ಲ, ಲಕ್ಷ್ಮೀನಾರಾಯಣರ ಹೊರತು ಉಳಿದವರಿಗೆಲ್ಲ ಆಪತ್ತು ತಪ್ಪಿದ್ದಲ್ಲ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಎಚ್ಚರಿಕೆ ಕೊಟ್ಟರು ನಮಗೆ. ವಿಷ್ಣು ಸಹಸ್ರನಾಮ ಹೇಳಿ ದೇವರನ್ನ ಶರಣು ಹೊಂದಿ, ಜನ್ಮ ಮೃತ್ಯು ವ್ಯರ ವ್ಯಾಧಿ ಭಯಂ ನೈವೋಪಜಾಯತೆ. ಯಾವುದರ ಭಯ ನಿಮಗಿದೆಯೋ ಅದು ಎಂದೂ ಬರೋದಿಲ್ಲ, ಹಾಗೆ ಮಾಡ್ತಾನೆ ಭಗವಂತ ಅಂತ ಹೇಳ್ತಾರೆ. ಆಗ ನಮಗೆ ದೇವರಿಗೂ ಇದಕ್ಕೂ ವ್ಯತ್ಯಾಸ ಗೊತ್ತಾಯಿತು. ವಿಜ್ಞಾನ ಆಶ್ವಾಸನೆ ಕೊಡೋದಿಲ್ಲ, ವಿಜ್ಞಾನಕ್ಕೆ ಶಕ್ತಿ ಇಲ್ಲ, ಆದರೆ ತತ್ವಜ್ಞಾನಕ್ಕೆ ಶಕ್ತಿ, ರೋಗ ರುಜಿನ ಬರದಂತೆ ತಡೆಯೋ ಶಕ್ತಿ ವಿಜ್ಞಾನಕ್ಕೆ ಇಲ್ಲ, ತತ್ವಜ್ಞಾನಕ್ಕಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ನಾವು ಯಾತಕ್ಕೆ ಶಾಸ್ತ್ರವನ್ನು ಅಷ್ಟು ಓದಬೇಕು? ಭಗವದ್ಗೀತೆ ನಮಗೆ ಯಾತಕ್ಕೆ ಬೇಕು, ಉಪನಿಷತ್ತುಗಳು ಯಾತಕ್ಕೆ ಬೇಕು, ಮಹಾಭಾರತ ಯಾತಕ್ಕೆ ಬೇಕು, ರಾಮಾಯಣ ಯಾತಕ್ಕೆ ಬೇಕು ಅಂತ ನಮಗೆ ಅವಾಗ ಅರ್ಥ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಭಗವಂತನ ಈ ಮಾತು ಅಪೂರ್ವ, ಜನ್ಮ ಮೃತ್ಯು ಜರ ವ್ಯಾಧಿ ಭಯಂ ನೈವೋಪಜಾಯತೆ. ಮುಂದಿನ ಮಾತು ಇಷ್ಟಾದ ಮೇಲೆ, ಅಸಕ್ತಿ ಅನಭಿಷ್ವಂಗ ಪುತ್ರದಾರ ಗೃಹಾದಿಷು. ಅಸಕ್ತಿ ಅನಭಿಷ್ವಂಗ ಪುತ್ರದಾರ ಗೃಹಾದಿಷು. ಅಸಕ್ತಿ ಪುತ್ರ ದಾರ ಗೃಹ, ಪುತ್ರ ಅಂದರೆ ಮಗ, ದಾರ ಅಂತ ಹೇಳಿದರೆ ಹೆಂಡತಿ, ಗೃಹ ಅಂದರೆ ಮನೆ, ಇವುಗಳ ಮೇಲೆ ಆಸಕ್ತಿ ಇರಲಿ ಅಂತ ಹೇಳ್ತಾರೆ. ಆಸಕ್ತಿ ನಮಗೆ ಆಸಕ್ತಿ ಇದೆ, ಅದೇ ಪದ್ಧತಿ ಆಗಿದೆ. ಆ ಇರಲಿ ಅಂದರೆ ಆ ಬಂತ, ಅಷ್ಟೇ ವ್ಯತ್ಯಾಸ. ಆಸಕ್ತಿ ಇರಲಿ, ಆಸಕ್ತಿ ಬೇಡ ಅಂತ ಹೇಳಿ, ಇನ್ವಾಲ್ವ್ಮೆಂಟ್ ಅಂತ ಅರ್ಥ. ಆಸಕ್ತಿ ಶಬ್ದಕ್ಕೆ ಬಹಳ ಅಪೂರ್ವ ಅರ್ಥ ಉಂಟು. ನಮಗೇನಿಸುತ್ತೆ, ಎಷ್ಟೋ ಜನ ಅದಕ್ಕೆ ಏರಿ ಮನೆಗೆ ಹೋದ್ರೆ ಓದೇ ಬಿಟ್ಟರೆ ಬಿಟ್ಟೆ ಅಂತ ಹೇಳೋದು, ಅವ್ರಿಗೆ ಕೊಟ್ಟರೆ ಕೊಟ್ಟರೆ ಬಿಟ್ಟರೆ ಬಿಟ್ಟೆ ಅಂತ ಹೇಳೋದು. ಆಸಕ್ತಿ ಭಗವದ್ಗೀತೆ ಹೇಳಿದೆಯಲ್ಲ, ಟೋಟಲ್ ಇಂಡಿಫರೆನ್ಸ್. ಅದನ್ನು ಭಗವದ್ಗೀತೆ ಹೇಳ್ತಾ ಇಲ್ಲ, ಅವ್ರನ್ನ ಕೈಬಿಡಿ ಅಂತ ಹೇಳ್ತಾ ಇಲ್ಲ, ನೋಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲ. ನೀನು ಅದರಲ್ಲಿ ಏನಾಗಬಾರದು ಅಂದರೆ ನಾ ಮೋಹಕ್ಕೆ ಒಳಗಾಗಬೇಡ ಅಂತ. ಆಸಕ್ತಿ ಅಂತ ಹೇಳಿದರೆ ಮಿತಿಮೀರದ ವ್ಯಾಮೋಹ, ಅದಕ್ಕೆ ಒಳಗಾಗಬೇಡ ಅಂತ ಹೇಳ್ತಾರೆ. ಹೆಂಡತಿ ಮಕ್ಕಳು ಮನೆ ಮೊದಲಾದವುಗಳ ಮೇಲೆ ತುಂಬ ಮೋಹಕ್ಕೆ ಅನ್ನೋರಿರ್ತಾರೆ. ತಾನು ಸತ್ತ ಮೇಲೆ ಮನೆಗತಿ ಏನೋ, ತಾನೇ ಹೋಗ್ತಾನೆ ಮನೆಗತಿ ಯಾಕೆ ಯೋಚನೆ ಮಾಡಬೇಕು ಈ ಮಧ್ಯೆ ಅವನೀಗ? ಅದರಿಂದ ಏನು ಪ್ರಯೋಜನ ಈ ಮಧ್ಯೆ? ಏನೂ ಇಲ್ಲ. ತುಂಬ ಜನ ಭಾರಿ ಮೂರ್ಖತನ ಮಾಡ್ತಾರೆ. ತುಂಬ ಆಸಕ್ತಿ ಇಟ್ಕೊಂಡಿದ್ದಕ್ಕೆ ಏನೇನೋ ಮಾಡ್ತಾಯಿದ್ದಾರೆ. ಮನೆ ಕಟ್ಸಕ್ಕೆ ಹೋಗ್ತಾನೆ ಪಾಪ, ನೋಡಿ ಮನೆ ಹಾಕಿ ಕಟ್ಸ್ಬೇಕು ಅಂತ 300,000 ಅಲ್ಲಾಡಿರಬಾರ್ದು ಅಂತ ಹೇಳ್ತಾನೆ. ಇವನೇ ಎಷ್ಟೋ ಸಲ ಸತ್ತೋಗಿರ್ತಾರೆ, ಅಷ್ಟೊತ್ತು ಇನ್ನೇನಿರ್ತಾನೆ ಈ ಮಧ್ಯೆ? 300 ಯಾಕೆ ಬೇಕು ಇವನಿಗೆ? ತಗೊಂಡು ಬಸ್ ಇರುತ್ತೆ, ಯಾವುದೋ ಬಸ್ಸು, ಡೆಲ್ಲಿಗೆ ಹೋಗೋ ಬಸ್ಸಲ್ಲಿ ನಾವು ಮಾರ್ಕೆಟ್ಗೆ ಹೋಗೋ ಡೆಲ್ಲಿ ಬಸ್ ಯಾಕೆ ಹತ್ಬೇಕು ಈ ಮಧ್ಯೆ? ಉಪಯೋಗ ಇಲ್ಲ ಅದರಿಂದ. ನಮ್ಮ ಗುರಿ ಎಷ್ಟೋ ಅಷ್ಟೇ, ತುಂಬ ಜನ ಮೋಸ ಹೋಗ್ತಾರೆ. ಆ ಎಚ್ಚರಿಕೆ ಇಟ್ಕೊಂಡ್ರೆ ನಮಗೆ ಅರ್ಥ ಆಗ್ತದೆ. ಬಾಯಿ ಮೇಲೆ ಭಾರಿ ಮೋಹ ಬೇಡ. ಇವತ್ತು ಅನೇಕ ಜನರು ಮನೆಗೆ ಹ್ಯಾಕ್ ಖರ್ಚು ಮಾಡ್ತಾರೆ ಗೊತ್ತಾ? ಇಡೀ ಮನೆಗಾಗ ಖರ್ಚು ಡೆಕೋರೇಷನ್ಗೆ ಆಗ್ತದೆ, ಹೊರಗಡೆಗೆ ದೇವಸ್ಥಾನದ ಕಂಬ ಕಟ್ಟೇ ಕಟ್ಟಿರ್ತಾರೆ, ನಿರ್ಣಯ ಮಾಡಿರ್ತಾರೆ. ಇವೆಲ್ಲ ಅದರ ಪ್ರಯೋಜನ ಏನು? ಯೋಚನೆ ಮಾಡೋದಿಲ್ಲ. ನಿಜವಾದ ಅರ್ಥದಲ್ಲಿ ಅದನ್ನೇ ಬೇರೆ ಉಪಕಾರ ಮಾಡಿ, ಎಷ್ಟು ಉಪಕಾರ ಮಾಡಿ, ಎಷ್ಟೋ ಜನ ಬಡವರು ಸಾಯ್ತಿರ್ತಾರೆ ಪಾಪ, ಅನ್ನಗತಿಯಿಂದ ಓಡಾಡ್ತಿರ್ತಾರೆ. ಅವ್ರಿಗೆ ಕೊಟ್ಟರೆ ಅವನು ಹೇ ಅವನು ನಾನೇ ಅವನಿಗೆ ಯಾಕೆ ಕೊಡಬೇಕು ಅಂತ ಕೇಳಿದೆ. ಇದು ಪದ್ಧತಿ ಆಯಿತು. ಅವನಿಗೆ ಕೊಟ್ಟರೆ ಹಾಳಾಗ್ತದೆ, ವೇಸ್ಟ್ ಅಲ್ಲ. ಇದು ಕಾಲಕ್ಕೆ ಅವಳು ಏನು ಸಾರ್ಥಕ ಆಯ್ತು ಈ ಮಧ್ಯೆ? ಅದು ಚೇತನ. ಚೇತನೆ ಕೊಡೋದನ್ನು ವೇಸ್ಟ್ ಅಂತ ತಿಳ್ಕೊಳ್ಳೋದಾದರೆ ಜಡ ಪದಾರ್ಥಕ್ಕಾಗಿ ಸಾರ್ಥಕ ಹೇಗಾಗತ್ತೆ ಈ ಮಧ್ಯೆ? ಯೋಚನೆ ಮಾಡೋದಿಲ್ಲ ಮನುಷ್ಯ. ಅದಕ್ಕೋಸ್ಕರ ಪುತ್ರ ದಾರ ಗೃಹಾದಿಷು ಅಸಕ್ತಿ ಅನಭಿಷ್ವಂಗ. ಅಸಕ್ತಿ ಅಂತ ಒಂದು ಪದ ಇದೆ, ಅದು ಅನಭಿಷ್ವಂಗ ಅಂತ ಒಂದು ಪದ ಇದೆ. ಅನಭಿಷ್ವಂಗ ಶಬ್ದಕ್ಕೆ ಅರ್ಥ ಯಾರು ಬರದೇ ಇಲ್ಲ. ಆಚಾರ್ಯರು ಬರೀತಾರೆ, ಸಕ್ತಿ ಸ್ನೇಹ ಸಯೇವ ಅತಿಪಕ್ವ ಅಭಿಷ್ವಂಗ ಉಚ್ಯತೆ ಇತ್ಯಭಿಧಾನಂ ಅಂತ ಕೊಟ್ ಮಾಡ್ತಾರೆ. ಪೂರ್ವವಾದ ಮಾತು. ಸಕ್ತಿ ಸ್ನೇಹ ಸಯೇವ ಅತಿಪಕ್ವ ಅಭಿಷ್ವಂಗ ಉಚ್ಯತೆ. ಸಕ್ತಿ ಅಂದರೆ ಸ್ನೇಹ, ಅದು ತುಂಬ ಡೀಪ್ ರೂಟೆಡ್ ಆಗಿಬಿಟ್ರೆ ಅಭಿಷ್ವಂಗ ಅಂತ ಕರೀತಾರೆ. ಸಂಗ ಅಭಿಷ್ವಂಗ ಅಂದರೆ ಮಿತಿಮೀರದ ಆಸಕ್ತಿಯನ್ನು, ಓವರ್ ಇನ್ವಾಲ್ವ್ಮೆಂಟ್ ಇರ್ತದೆ. ಇನ್ವಾಲ್ವ್ಮೆಂಟೇ ಬೇಡ ಅಂತ ಹೇಳಿದರೆ ಇನ್ನು ಓವರ್ ಇನ್ವಾಲ್ವ್ಮೆಂಟ್ ಗತಿಯನ್ನಾಗಬೇಕಾಗ. ಅಸಕ್ತಿ ಅನಭಿಷ್ವಂಗ ಪುತ್ರ ದಾರ ಗೃಹಾದಿಷು, ಇವುಗಳ ಮೇಲೆ ಅತಿ ಆಸಕ್ತಿಯನ್ನು ಬಿಟ್ಟುಬಿಡಿ, ವ್ಯಾಮೋಹವನ್ನು ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ. ಇದನ್ನು ಬಿಡಬಾರದು, ಕರ್ತವ್ಯವನ್ನು ಬಿಡಿ ಅಂತ ಹೇಳಲಿಲ್ಲ, ವ್ಯಾಮೋಹ ಬಿಡಿ ಅಂತ ಅಷ್ಟೇ ಹೇಳಿದ್ದು. ಇದಕ್ಕೆ ತುಂಬ ವ್ಯತ್ಯಾಸ ಉಂಟು. ವ್ಯಾಮೋಹ ನಮಗಿರೋದೆಲ್ಲ ಪ್ರೀತಿ ಅಂತ ತಿಳ್ಕೊಂಡಿದ್ದೇವಷ್ಟೇ, ಪ್ರೀತಿ ಅಲ್ಲದು. ಪ್ರೀತಿ ಬೇಡ ಅಂತ ಹೇಳೋದೇ ಇಲ್ಲ, ಹೆಂಡತಿ ಮಕ್ಕಳು ಪ್ರೀತಿ ಬೇಡ ಅಂತ ಹೇಳೋದಿಲ್ಲ, ವ್ಯಾಮೋಹ ಬೇಡ ಅಂತ ಹೇಳಿದ್ದಾರೆ. ವ್ಯಾಮೋಹ ನಿನ್ನೆ ಹೇಳಲಿಲ್ಲ, ವಿನಯಕ್ಕೂ ದೈನ್ಯಕ್ಕೂ ವ್ಯತ್ಯಾಸ ಇದೆ. ವಿನಯ ಅಂಬೋದು ವರ್ಚು, ದೈನ್ಯ ಅಂಬೋದು ವಯಸ್ಸದು. ಅದೇ ರೀತಿಯಲ್ಲಿ ಇವತ್ತು ವ್ಯಾಮೋಹ ಬೇರೆ, ಪ್ರೀತಿ ಬೇರೆ. ಪ್ರೀತಿಯಿಂದ ಸಮಾಜ ಉಳಿತದೆ, ವ್ಯಾಮೋಹದಿಂದ ಮನುಷ್ಯ ಹಾಳಾಗ್ತಾನೆ. ನನ್ನ ಮಗ ಭಾರಿ ಪ್ರೀತಿ ಅವನಿಗೆ, ಹೊರಗೆ ಹೋಗಲೇಬಾರದು, ಸ್ಕೂಲಿಗೆ ಕೂಡ ಹೋಗಬಾರ್ದು, ಏ ಮನೆ ಬಿಟ್ಟೆ ಹೋಗಬಾರ್ದು ಅವನು, ನಿರಕ್ಷರ ಕುಚ್ಚಿ. ಮುಂದೇನಾಯ್ತು ಅದಕ್ಕೆ? ಎಷ್ಟೋ ಜನ ನೋಡಿದ್ದೇನೆ, ಹೆಣ್ಮಗಳು, ಒಬ್ಬಳೇ ಹೆಣ್ಮಗಳು, ಗಂಡ ತಂದೆ ಇಲ್ಲ, ತಾಯಿ ಇದ್ದಾಳೆ, ಮಗಳಿಗೆ ಮದುವೆ ಮಾಡಲೇ ಇಲ್ಲ. ಯಾಕೆ? ನಾನು ಮಗನ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಪರಿಸ್ಥಿತಿ ಏನಾಯಿತು? ಮದುವೆನೇ ಇಲ್ಲ ಮಗಳಿಗೆ. ತಾರು ಅನಾಥರು, ಮಗಳು ಅನಾಥರಾಗ್ತಾಳೆ ಈ ಮತ್ತೆ. ಅದೇ ಮಗಳಿಗೆ ಮದುವೆ ಮಾಡಿಬಿಟ್ಟು ಅವಳು ಸಂಸಾರ ನೋಡಿ ಬೆಳೆದಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ತನ್ನ ಜೊತೆಗಿರಬೇಕು ಅನ್ನೋ ವ್ಯಾಮೋಹ ಏನು ಮಾಡಿಬಿಡುತ್ತೋ, ಮಗಳ ಲೈಫೇ ಹಾಳು ಮಾಡಿಬಿಡುತ್ತೆ. ಕೊನೆ ಇದ್ದಿದ್ರ ಗತಿ ಏನಾಗಬೇಕೀಗ? ಮಕ್ಕಳು ಸ್ಕೂಲಿಗೆ ಹೋಗೋದನ್ನು ತಡ್ಕೊಂಡ್ಬಿಟ್ರೆ ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾಳೆ ಅವರು ಅಭಿವೃದ್ಧಿ ಕಲ್ಲು ಹಾಕಿದಾಗಾಯ್ತು ಈ ಮತ್ತೆ. ನಮಗೆ ಆಗಿರೋದು ಹಾಗೇನೆ. ಇವೆಲ್ಲ ಒಂದು ಸ್ಟೇಜ್ ನಮಗೆ ಅರ್ಥ ಆಗ್ತದೆ. ಮಹಾಭಾರತ ಕೇಳಬೇಡ, ಭಗವದ್ಗೀತೆ ಕೇಳಬೇಡ ಅಂದರೆ ಮುಗಿತಲ್ಲ ಕತೆ. ಪರಲೋಕದಲ್ಲಿ ಹಾಳಾಗಿ ನರಕಕ್ಕೆ ಹೋಗು ಅಂತ ಏರ್ಪಾಟು ಮಾಡಿದಾಗ ಆಯ್ತಾನೆ. ಇವತ್ತು ಲೌಕಿಕ ವಿದ್ಯೆ ತಪ್ಪಿದರೆ ಭೌತಿಕ ಪ್ರಗತಿ ಅವನಿಗಿಲ್ಲ, ಅಧ್ಯಾತ್ಮ ವಿದ್ಯೆ ತಪ್ಪಿದರೆ ಪರಲೋಕದ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ವ್ಯಾಮೋಹಕ್ಕೊಳಗಾಗ್ತೇವೆ. ಇದನ್ನೆಲ್ಲ ಬಿಟ್ಟರೆ ಮಾತ್ರ ಜ್ಞಾನಿ ಆಗ್ತಾನೆ. ಇವಕ್ಕೆಲ್ಲ ಮೊದಲೇ ಹೇಳಿದೆ, ಭಗವದ್ಗೀತೆ ಮತ್ತು ಶಾಸ್ತ್ರಗಳ ಸಾರ. ಅದು ದೃಷ್ಟಾಂತ ಬೇಕು ಅಂದರೆ ಮಹಾಭಾರತ ರಾಮಾಯಣ ನೋಡಬೇಕಾಗ. ಪ್ರಸಂಗ ಬಂತು, ಸುಮ್ಮನೆ ಹೇಳ್ತೇನೆ, ಯಾವ ರೀತಿ ಇರ್ತದೆ ಗೊತ್ತಾಗ್ತದೆ. ಒಂದು ಸಲ ಪ್ರಹ್ಲಾದನ ಹತ್ರ ಒಂದು ಕೇಸ್ ಬರ್ತದೆ. ಅವನ ಮಗ ವಿರೋಚನ, ಅವನೊಂದು ಸ್ವಯಂವರಕ್ಕೆ ಅಂತ ಹೋಗಿರ್ತಾನೆ. ಒಬ್ಬಳನ್ನು ಮದುವೆ ಮಾಡಲಿಕ್ಕೆ ಅಂತ, ಮದುವೆ ಆಗಲಿಕ್ಕೆ ಅಂತ ಹೊರಟಿರ್ತಾನೆ. ಅಲ್ಲಿ ಒಬ್ಬ ಸುಧನ್ನು ಅಂತ ಬ್ರಾಹ್ಮಣ ಬೇರೆ ಬರ್ತಾನೆ ಅವಳ ಹತ್ರ. ಅವರಿಬ್ಬರು ನಾವು ಮದುವೆ ಆಗ್ತೇವೆ ಅಂತ ಅವಳ ಹತ್ರ ಹೋಗ್ತಾನೆ. ಒಬ್ಬ ಬ್ರಾಹ್ಮಣನ ಮಗ ಅವನು, ಪ್ರಹ್ಲಾದನ ಮಗ ಇವರು. ಅವಳು ಕೇಳ್ತಾನೆ, ನಿಮ್ಮಿಬ್ಬರಲ್ಲಿ ಯಾರು ಪೂಜ್ಯರು ಅಂತ ಕೇಳಿ, ನಿಮ್ಮಿಬ್ಬರಲ್ಲಿ ಯಾರು ಪೂಜ್ಯರು? ಅವಳು ಪ್ರಶ್ನೆ ಇದೆ. ಆ ಇವನೇ ಹೇಳ್ತಾರೆ, ನಾನು ಪೂಜ್ಯ, ನಾನು ಭಾರಿ ರಾಜನ ಮಗ, ನಾನು ಭಾರಿ ಪೂಜ್ಯ ಅಂತೇಳಿ. ಅವನು ಹೇಳ್ತಾರೆ, ನಾನೊಬ್ಬ ಬ್ರಹ್ಮಜ್ಞಾನಿ, ನಾನೊಬ್ಬ ಪೂಜ್ಯ. ಇಬ್ಬರಲ್ಲೂ ಗಲಾಟೆ ಶುರುವಾಯ್ತು, ಇಬ್ಬರಲ್ಲೂ ಗಲಾಟೆ ಶುರುವಾಯಿತು. ಆಗ ಮಾತುಕತೆ ನಡೀತು. ಅವನು ಹೇಳ್ತಾರೆ, ನಾನು ಮೇಲೆ ನನ್ನ ಗೌರವದ ಸ್ಥಾನ ನಾನು ಮೇಲೆ ಕೊಡುತ್ತೇನೆ, ನಿಂದಲ್ಲ ಕೆಳಗೆ. ಇಲ್ಲ ಇಲ್ಲ, ನಾನೇ ಮೇಲೆ ಕೊಡಬೇಕು ಅಂತ ಇಬ್ಬರಿಗೆ ಹಠ. ಮಹಾಭಾರತದಲ್ಲೇ ಬರೋ ಕಥೆ ಅದು ಒಂದು. ಕೊನೆ ಏನಾಯ್ತಂತೆ, ತೀರ್ಮಾನ ಯಾರು ಮಾಡಬೇಕೀಗ, ಯಾರು ಶ್ರೇಷ್ಠರು ಅಂತ ಯಾರು ತೀರ್ಮಾನ ಮಾಡಬೇಕು? ಕೊನೆಗೆ ಆಕೆ ಹೇಳ್ತಾಳೆ, ನೀವು ತೀರ್ಮಾನ ಮಾಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ ಅಂತ ಹೇಳಿ. ತೀರ್ಮಾನ ಮಾಡ್ಕೊಂಡು ಬನ್ನಿ, ಆಮೇಲೆ ಮದುವೆಯ ಪ್ರಶ್ನೆ ಅಂತ ಹೇಳಿದ ತಕ್ಷಣ ಇಬ್ಬರು ಹೊರಡ್ತಾರೆ. ಹೊರಟು ಯಾರು ಎಲ್ಲಿ ಯಾರ ಹತ್ರ ನ್ಯಾಯಕ್ಕೆ ಹೋಗಬೇಕೀಗ? ಅದಕ್ಕೆ ಆ ತಿಳಿಸೋದ್ರ ಬ್ರಾಹ್ಮಣ ಹೇಳ್ತಾನೆ, ನೋಡು ವಿರೋಚನ, ನಿಮ್ಮ ಅಪ್ಪನ ಹತ್ರ ಹೋಗೋಣ ಅಂತ. ನಮ್ಮಪ್ಪನ ಹತ್ರ ಅಲ್ಲ, ನಿಮ್ಮಪ್ಪನ ಹತ್ರ, ಪ್ರಹ್ಲಾದನ ಹತ್ರ ಹೋಗೋಣ, ಹೋಗಿಬಿಟ್ಟು ಈ ಬಗ್ಗೆ ಕೇಳೋಣಂತೆ, ಅದು ಕೊಟ್ಟು ಉತ್ತರ ಒಪ್ಕೊಂಡ್ಬಿಡೋಣ ಅಂತ ಹೇಳ್ತಾನೆ. ನೋಡಿ ಬ್ರಾಹ್ಮಣಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ನನ್ನ ಪರ ಬರ್ತದೆ ಅಂತ ಹೇಳಿಬಿಟ್ಟು. ನಮ್ಮಪ್ಪನೇ ವ್ಯಾಲ್ಯೂ ಮಾಡೋ ಪೇಪರ್ ಅಂದರೆ ಹುಡುದವ್ರು ಮಾಡಿದ್ರೆ ಫೇಲ್ ಆಗ್ತಾರೆ ಅಂತ ಅರ್ಥ. ಆ ಥರ ಆಗ್ತದೆ. ಅದಕ್ಕೆ ನಿಮ್ಮ ಪ್ರಹ್ಲಾದ ಹೇಳಿ, ನಿಮ್ಮಪ್ಪ ಹೇಳಿ. ಇಬ್ಬರು ಅಲ್ಲಿ ಹೋದರು. ಪ್ರಹ್ಲಾದ ಸ್ವಾಗತ ಮಾಡಿದ. ಪ್ರಹ್ಲಾದ ಮಗನ ಕರೀಲಿಲ್ಲ ಮೊದಲು, ಇವನ್ನೇ ಕರೆದ ಮೊದಲು, ಬನ್ನಿ ಆಚಾರ್ಯ ಅಂತ ಕರೆದ. ತನ್ನ ಮಗನಿಗೆ ಆಗಲೇ ಒಂದು ಪೆಟ್ಟು ಬಿದ್ದಾಗಾಯಿತು, ಪಾಪ ಕೂಡಿಸ್ದ, ಭಾಳ ಗೌರವ ಕೊಟ್ಟ. ನೋಡು ಪ್ರಹ್ಲಾದ, ನಾವು ಯಾತಕ್ಕೆ ಬಂದಿದ್ದೇವೆ ಗೊತ್ತಾ? ನನ್ನ ಸ್ಥಾನ ಇವನ ಸ್ಥಾನದಲ್ಲಿ ಯಾರ ಸ್ಥಾನ ದೊಡ್ಡದು, ಇದನ್ನು ಹೇಳ್ತೀಯಾ ಅಂತ ಕೇಳಿ. ಆಗ ಪ್ರಹ್ಲಾದ ಕೇಳಿದನಂತೆ. ಪ್ರಹ್ಲಾದ ಕೇಳ್ತಾನೆ, ನಾನು ಇದಕ್ಕೆ ತಪ್ಪು ಉತ್ತರ ಕೊಟ್ಟರೆ ಏನಾಗುತ್ತೆ ಅಂತ ಕೇಳ್ತಾನೆ. ಪ್ರಹ್ಲಾದ, ತಪ್ಪು ಉತ್ತರ ಕೊಟ್ಟರೆ ಏನಾಗುತ್ತೆ? ಪ್ರಹ್ಲಾದ, ತಪ್ಪು ಉತ್ತರ ಕೊಟ್ಟರೆ ನೀನು, ನಿನ್ನ ಮಗ ಎಲ್ಲ ಹಾಳಾಗಿ ಹೋಗ್ತೀರಿ ಅಂತ ಹೇಳಿಬಿಡ್ತಾನೆ, ಎಲ್ಲ ಸರ್ವನಾಶವಾಗುತ್ತೆ. ಸರಿಯಾದ ಉತ್ತರ ಕೊಟ್ಟರೆ ಎಲ್ಲ ಬದುಕಿ ಬಿಡ್ತೀನಿ ಅಂತ ಹೇಳಿದ್ದಾನೆ. ಪ್ರಹ್ಲಾದ ನರಸಿಂಹದೇವರನ್ನು ಕಂಡ ಮಹಾನುಭಾವ ಕೇಳಬೇಕ, ಮಗನೇ ಇವರು ಪೂಜ್ಯರು ನೀನಲ್ಲ, ಇವರು ಪೂಜ್ಯರು ಅಂತ ಹೇಳಿದರು. ತಕ್ಷಣ ಏನಾಯಿತು ಗೊತ್ತೇನ, ಮಾತು ಹೇಳ್ತಿರ್ಲಿಕ್ಕೇನೆ ಆ ಬ್ರಾಹ್ಮಣ ಹೇಳ್ತಾನೆ, ಭಲೇ ಪ್ರಹ್ಲಾದ ಎಂಥ ಮಹಾನುಭಾವ ನೀನು, ನಿನ್ನ ಮಗನಿಗೆ ಅವರೇನು ಪದ್ಯ ಕಟ್ಕೊಂಬಂದಿದ್ದಾರೆ ಗೊತ್ತೇನು, ಇಬ್ಬರು ಕೂಡ ಸೋತವರು ಸಾಯ್ಬೇಕು ಅಂತೇಳಿ, ಸೋತವರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಿ. ಈ ಪ್ರಹ್ಲಾದನ ಮಗನ ಪ್ರಹ್ಲಾದನ ಎಂಥ ಕೇಸ್, ಬರೀ ಜನರಲ್ಲ ಹೇಳಿಬಿಡ್ತಾರೆ, ಬೇಕಾದ್ರೆ ಯಾರು ಫೈನು ಯಾರು ಫೈಲು ಅಂತ ಹೇಳಿಬಿಟ್ಟು ಸತ್ತವನಿಗೆ ಪನಿಷ್ಮೆಂಟ್ ಇದೆ, ಸಾಯ್ಬೇಕು ಅವನೀಗ. ತನ್ನ ಮಗ ಸಾಯಬೇಕು ಅಂತ ಎಚ್ಚರಿಕೆ ಇದ್ರೂ ಕೂಡ ಪ್ರಹ್ಲಾದ ಏನು ಮಾಡ್ತಾನೆ, ಸರಿಯಾದ ಧರ್ಮ ಹೇಳಿದ್ದೇನೆ ಹೊರತು ಸ್ವಾರ್ಥಕ್ಕೆ ಬಲಿ ಆಗಲೇ ಇಲ್ಲ. ನೋಡಿ, ಆಸಕ್ತಿ ಅನಭಿಶ್ವಂಗ, ಮಗಲ ಮೇಲಿನ ಪ್ರೀತಿಗಿಂತ ದೊಡ್ಡದು ಯಾವುದಾಯ್ತು? ಈಗ ತತ್ವ ದೊಡ್ಡದಾಯಿತು, ಧರ್ಮ ದೊಡ್ಡದಾಯಿತು. ಪ್ರಹ್ಲಾದ ಧೈರ್ಯವಾಗಿ ಹೇಳುತ್ತಾನೆ, ನೀನು ಕಡಿಮೆ ಅವರೇ ದೊಡ್ಡವರು ಅಂತ ಹೇಳಿದ್ದೇನೆ. ತಕ್ಷಣ ಬ್ರಾಹ್ಮಣಿ ಭಾರಿ ಖುಷಿ ಆಯಿತು, ಭಾರಿ ಪ್ರಹ್ಲಾದ ಭಾರಿ ಸಂತೋಷ ಆಯಿತು ನನಗೀಗ, ನೋಡು ನಿನ್ನ ಮಗ ಬದುಕಲಿ ಸಾಯ್ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ನಿಮ್ಮಡಿ ನೋಡಿ, ಧರ್ಮೋ ರಕ್ಷತಿ ರಕ್ಷಿತ, ಧರ್ಮ ಪಾಲನೆ ಮಾಡಿದ್ದಕ್ಕೆ ನಾನು ಹೇಳುವೆ, ನಾನು ಇನ್ಸಿಸ್ಟ್ ಮಾಡಿದ್ರೆ ತಾನೇ ಸಾಯ್, ಕೋರ್ಟ್ ಆರ್ಡರ್ ಬರ್ತದೆ, ಬಂತೀಗ ಇನ್ಸಿಸ್ಟ್ ಮಾಡೋದು ಬೇಡ, ನಾನು ಬೇಕೇ ಇಲ್ಲ ಅದ್ಬೋದು ಆಯ್ತು ಅಲ್ಲಿಗೀಗ, ಇವನು ಮಾಡಿದವನೇ ಬೇಡ ಅಂದರೆ ಯೋಚನೆ ಇಲ್ಲವೇ ಇಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಈಗ ಅವನು ಸಾಯ್ಬೇಕಾಗಿಲ್ಲ, ಬಿಟ್ಬಿಡು ಅಂತ ಹೇಳಿದ್ದು. ನೋಡಿ, ಅವನ ಧರ್ಮವನ್ನು ಕಾಪಾಡಿ, ಸುಳ್ಳು ಹೇಳಿದ್ರೆ ಮಗ ಅಲ್ಲ ತಾನೂ ಹೋಗ್ಬೇಕಾಗ್ತಿತ್ತು, ಎಷ್ಟು ಎಚ್ಚರ ಇದೆ ಇದರೊಳಗೆ ಅಂದರೆ ಆಸಕ್ತಿ ತೋರಿಸ್ತಾ ಕೊರಟಿದ್ರೆ ಸಾಯ್ತಿದ್ದ, ಆಸಕ್ತಿ ತೋರಿಸಿದ್ದು ಬದುಕಿದೆ ಮಗ. ಈಗ ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಮನುಷ್ಯ ಸೋಲೋದೆಲ್ಲಿ, ಆ ಮಗನೇ ಏಕಾಶಿ ಉಪವಾಸ ಮಾಡಬೇಡ ಅಂದರೆ ಸಾಯಿ ಅಂತ ಅರ್ಥ. ಮಾಡಿ ಸಾಯ್ಬೇಡ ಅಂತಾನೆ, ಮಾಡದೆ ಸಾಯಿ ಅಂತ ಹೇಳಿದಾಗಾಯ್ತು ಅಷ್ಟೆ, ಇನ್ನೇನೂ ಇಲ್ಲ. ಬದುಕೋದು ಚಾನ್ಸ್ ಅಂತೂ ಇಲ್ವಲ್ಲ, ಉಪವಾಸ ಮಾಡಿ ಸಾಯ್ಬೇಡ, ಸಂಧ್ಯಾಂದಿ ಮಾಡಿ ಸಾಯ್ಬೇಡ, ಪೂಜೆ ಮಾಡಿ ಸಾಯ್ಬೇಡ, ಸತ್ಯ ಹೇಳಿ ಸಾಯ್ಬೇಡ, ಹೇಳದೆ ಸಾಯಿ ಅಂತ ಅಷ್ಟೇ ಅರ್ಥ, ಇನ್ನೇನೂ ಅಲ್ಲ. ಅದು ಹೇಳಬೇಕು ಮಗನೇ, ಸಾಯದ್ ತಪ್ಪಿದ್ದೆ ಅಲ್ವೇ ಇಲ್ಲ, ಮಾಡೋದನ್ನು ಮಾಡಿ ನೀ ಫಸ್ಟ್. ಈಗ ಈ ಮಾತು ಎಷ್ಟು ಜನ ಹೇಳ್ತಾರೆ, ಭಗವದ್ಗೀತೆ ಮಾತು ನಮಗೆ ಗೊತ್ತಾದರೆ ಕರ್ತವ್ಯ ಭಾರಿ ದೊಡ್ಡದು. ಮಗನೇ ನಿನಗೆ ಮುಳ್ಳೆತ್ತಿದೆ, ನೀ ಆಪರೇಷನ್ ಮಾಡಿಸ್ಕೋಬೇಡ ಅಂತ ಹೇಳೋದು, ತೆಗೆಸ್ಕೋಬೇಡ ಅಂತ ಹೇಳೋದು, ಇವೆಲ್ಲ ವ್ಯಾಮೋಹ ತಾನೆ ಇವೆಲ್ಲ ಕೂಡ ತಕ್ಷಣ ಹೇಳಬೇಕು, ಅವೆಲ್ಲ ಸರಿಯಲ್ಲ, ವಾಸಿ ಆಗ್ಬೇಕಾದ್ರೆ ಆಗಲೇಬೇಕು. ಹೇಳ್ತಾರೆ ನೀವು ಆಪರೇಷನ್ ಮಾಡ್ತೀವಿ ಹೊರಗಡೆ ಹೋಗಿ ಅಂತ ಹೇಳ್ತಾರೆ, ಇಲ್ಲ ಎಲ್ಲೇ ಇಲ್ಲೇ ಕೂತಿರ್ತೀನಿ ಅಂತ ಕೇಳಿದರೆ ಮತ್ತೆ ಕಿರಿಚಿ ಕೂಗಿ ಆಪರೇಷನ್ ಕೆಡಿಸಿಬಿಡ್ತಾನೆ, ಬಿಡೋದಿಲ್ಲ ಅವನು, ಅಲ್ಲೇ ಕೂತು ಬಿಟ್ಟರೆ ಆಪರೇಷನ್ ಫೇಲ್ ಮಾಡಿಬಿಡ್ತಾರೆ, ಹೊರಗೋಗಿ ಕೂಡಿಸಿದರೆ ಅವಾಗಾದ. ಈ ಮಾತು ಅರ್ಥ ಮಾಡಿಕೊಂಡು ಒಳಿತನ್ನು ನಾವು ಮಾಡಬೇಕು ಅಷ್ಟೇ ಅಲ್ಲ, ಹೆಂಡತಿ ಕೈಯಲ್ಲಿ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು ಅಂತ ಇದ್ದರೆ ಅವರಲ್ಲಿ ಓವರ್ ಅಟ್ಯಾಚ್ಮೆಂಟ್ ಇದ್ದರೆ ಮಾಡಿಸೋಕ್ಕಾಗೋದಿಲ್ಲ ಅಂತ ಹೇಳಿ, ಅವರ ಬಗ್ಗೆ ಪ್ರೀತಿ ಇದ್ದರೆ ಸಾಧ್ಯವೇ ಹೊರತು ವ್ಯಾಮೋಹ ಇದ್ದರೆ ಸಾಧ್ಯ ಇಲ್ಲ. ಇವತ್ತು 99% ಜನ ವ್ಯಾಮೋಹದಲ್ಲೇ ಜೀವನ ಹಾಳು ಮಾಡ್ಕೋತಾರೆ ಹೊರತು ಪ್ರೀತಿಯಿಂದ ಅಲ್ಲ. ಭಗವಂತ ಅಷ್ಟು ಹೇಳಿ ಮುಂದೆ ಹೇಳುತ್ತಾನೆ, ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಮುಂದಿನ ಭಾಗ, ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪವತ್ತಿಷು. ನಿತ್ಯಂ ಸಮಚಿತ್ತತ್ವಂ, ವೆಲ್ ಬ್ಯಾಲೆನ್ಸ್ಡ್ ಮೈಂಡ್ ಅಂತ, ಚಿತ್ತ ಅಂದರೆ ಮೈಂಡ್ ಮನಸ್ಸು, ಸಮ ಬ್ಯಾಲೆನ್ಸ್ ಇರುವ, ಯಾವಾಗ ಹೆಚ್ಚು ಕಡಿಮೆ ಆಗಲೇ ಬರುತ್ತೆ. ಹಿಂದೆ ಬಂತಲ್ಲ, ಸುಖ ದುಃಖ ಸಮಯ ಕೃತ್ವ ಲಾಭಾಲಾಭವು ಜಯಾಜಯ. ಅದಕ್ಕೆ ಹೇಳ್ತಾರೆ ಪರಮಾತ್ಮ, ನಿತ್ಯಂ ಎಂದೋ ಒಂದೇ ಸಮಚಿತ್ತ ಆದರೆ ಉಪಯೋಗ ಇಲ್ಲ, ನಿತ್ಯಂಚ ಸಮಚಿತ್ತತ್ವಂ. ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾರೆ, ಇಂಡಿಯಾ ಸೋತು ಬಿಡ್ತದೆ, ಅದನ್ನೇ ಶೂಟ್ ಮಾಡಿದವರಿದ್ದಾರೆ, ಪಾಪ ಟಿ ವಿನೇ ಶೂಟ್ ಮಾಡ್ಕೊಂಡ್ಬಿಡ್ತಾರೆ, ಅಷ್ಟು ಸಿಟ್ಟು ಅವರಿಗೆ. ಆದರೆ ಅವನು ಸೋತಿದ್ದು ಸುಳ್ಳು, ಇವನು ಟಿ ವಿ ಹೋಯ್ತಿ ಮಧ್ಯೆ ಎಚ್ಚರಲಿಲ್ಲ ಆ ಟೈಮ್ನೊಳಗೆ ಬೈ ಮೇಲೆ, ಕೆಲವು ತಮ್ಮನೇ ಶೂಟ್ ಮಾಡ್ಕೊಳ್ಳೋ ಪೈಕಿ ಅದನ್ನು ಮಾಡ್ಕೊಂಡವರು ಇದ್ದಾರೆ, ಪಾಕಿಸ್ತಾನದಲ್ಲಿ ತಮ್ಮನೇ ಹೊಡ್ಕೊಂಡವರು ಇದ್ದಾರೆ. ಎಂಥ ಮೋಹ ಇವರಿಗೆಲ್ಲ ಕೂಡ, ಇದೇ ಆಟ ನೋಡೋ ಲಕ್ಷಣ ಇದು, ಒಂದು ಆಟ ಈ ರೀತಿ ನೋಡಿದರೆ ಗತಿ ಏನಾಗಬೇಕು, ಇದರಿಂದ ಆಡೋರು ಸುಮ್ಮನೆ ಕುಡಿದು ಬಿದ್ದಿರ್ತಾರೆ, ಇವನು ಸತ್ತು ಬಿಡ್ತಾನೆ, ಇದೇ ಅಕ್ಕಿ ಮಾಡಬೇಕು ಈ ಮಧ್ಯೆ, ಜನಕ್ಕೆ ವಿವೇಕನೇ ಇಲ್ಲ. ಈ ಹಿನ್ನೆಲೆಯಲ್ಲಿ ನಿತ್ಯಂತ ಸಮಚಿತ್ತತ್ವ, ಆಟನ ಆಟವನ್ನಾಗೇ ನೋಡಬೇಕು, ಯುದ್ಧವನ್ನು ಯುದ್ಧವನ್ನಾಗೇ ನೋಡಬೇಕು, ಆಯಾ ವಸ್ತುವನ್ನು ಆಯಾ ವಸ್ತುವನ್ನಾಗೇ ನೋಡಬೇಕು, ಅದು ಜೀವನದ ಕಲೆ. ಅದು ಒಂದು, ಅದಕ್ಕೆ ಇಷ್ಟಾನಿಷ್ಟೋಪಪತ್ತಿಷು, ಇಷ್ಟೋಪಪತ್ತಿಷು ಅನಿಷ್ಟೋಪಪತ್ತಿಷು, ಉಪಪತ್ತಿ ಅಂದರೆ ಪ್ರಾಪ್ತಿ ಅಂತ ಅರ್ಥ. ಇಷ್ಟಪ್ರಾಪ್ತಿಯಾಗಲಿ ಉಬ್ಬಬಾರದು, ಅನಿಷ್ಟಪ್ರಾಪ್ತಿಯಾಗಲಿ ಕುಗ್ಗಬಾರದು. ಅದಕ್ಕೆ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ, ಸುಖ ಬಂದರೂ ದೇವರ ಮೇಲೆ ಭಾರ ಹಾಕೋದು, ದೇವರು ಕೊಟ್ಟಿದ್ದು, ದುಃಖ ಬಂದರೂ ದೇವರು ಕೊಟ್ಟಿದ್ದು ಅಷ್ಟೇ. ಸುಖವೇ ಬರಲಿ ದುಃಖವೇ ಬರಲಿ ನಮ್ಮ ಗುರಿ ಮಾತ್ರ ಭಗವಂತನ ಕಡೆ ಹಾಕಬೇಕು ಹೊರತು ಬೇರೆ ಅಲ್ಲ. ನಿತ್ಯಂತ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು, ಇಷ್ಟೋಪಪತ್ತಿ ಇಷ್ಟಪ್ರಾಪ್ತಿ ಆದರೂ ಸರಿ ಅನಿಷ್ಟಪ್ರಾಪ್ತಿ ಆದರೂ ಸರಿ ಮನಸ್ಸಿನ ಒಂದು ಬ್ಯಾಲೆನ್ಸನ್ನು ಕಳ್ಕೊಳ್ಳದೇ ಇದ್ದರೆ ಅವನು ಜ್ಞಾನಕ್ಕೆ ಅರ್ಹನಾಗ್ತಾನೆ ಹೊರತು ತಿಳಿದವರು ಆಗೋದೇ ಇಲ್ಲ. ಯೋಚನೆ ಮಾಡಬೇಕಾದ್ರೆ ಇನ್ನೇನು ಇನ್ನೊಂದು ಘಟ್ಟ ಬಂತು, ಸಮಚಿತ್ತತ್ವಂ ಹೊಸ ಅರ್ಥ ಉಂಟು ಅದಕ್ಕೆ. ಸಾಮಾನ್ಯವಾಗಿ ಸಮ ಮಾಡಿಕೊಳ್ಳಿ ಅಷ್ಟೇ, ಇನ್ನೊಂದು ಅರ್ಥ ಹೇಳುತ್ತಾ ಅಷ್ಟೇ ಅಲ್ಲ, ವಿಷ್ಣು ಸಹಸ್ರ ಓದಿದರೆ ಗೊತ್ತಾಗ್ತದೆ, ಹೊಸ ಅರ್ಥ ಗೊತ್ತಾಗ್ತದೆ. ನಿತ್ಯಂತ ಸಮಚಿತ್ತತ್ವ ಶಾಶ್ವತ ಸಮಹ, ಸಮಹ ಅಂದರೆ ವಿಷ್ಣುವಿನ ಹೆಸರದು ಒಂದು, ಸಮೇ ಚಿತ್ತಂ ಮೇಷಾಂತೆ, ಎರಡೇ ಬರಲಿ ದೇವರು ಕೊಟ್ಟಿದ್ದು ಅಂತ ಅರ್ಥ. ದುಃಖ ನೋಡಬೇಡ, ಕೊಟ್ಟ ದೇವರನ್ನು ನೋಡು, ಸುಖವನ್ನು ನೋಡಲಿಕ್ಕೆ ಹೋಗಬೇಡ, ಕೊಟ್ಟ ದೇವರನ್ನು ನೋಡು. ದೇವರು ನೋಡಿ ದೇವರು ಸುಖ ಕೊಟ್ಟ ಅಂದರೆ ನಮಗೆ ಪ್ರಸಾದ, ದುಃಖ ಕೊಟ್ಟರೆ ಅದು ಪ್ರಸಾದನೇ, ಪ್ರಸಾದ ಅಂದಮೇಲೆ ದುಃಖದ ಪ್ರಸಕ್ತಿಯೇ ಇಲ್ಲ. ಪ್ರಸಾದ ಅಂತ ಯಾವಾಗ ತಿಳ್ಕೊಂಡ್ಬಿಡ್ತೇವೆ ಆಗ ದುಃಖದ ಪ್ರಸಕ್ತಿಯೇ ಬರೋದಿಲ್ಲ. ತುಂಬ ಸರ್ತಿ ಹೇಳಿದೆ ಈ ಮತ್ತೆ ಕೊಳದ ಬಾಳೆಹಣ್ಣು ಕೊಡ್ತಾರೆ, ಸಿಟ್ಟು ಬಂದ್ಬಿಡ್ತಾನೆ ಕೊಳದ ಬಾಳೆಹಣ್ಣು ಕೊಟ್ಟ ತಕ್ಷಣ. ಏನ್ರಿ ಬುದ್ಧಿ ಇದೆಯಾ ನಿಮಗೆ, ಕೊಳದ ಬಾಳೆಹಣ್ಣು ಕೊಡ್ತೀರಲ್ಲ ಮನೆಯಲ್ಲಿ ಬನ್ನಿ, ನಾವು ಬಾಳೆ ತೋಟ ಇಟ್ಟಿದ್ದೀನಿ ಗೊತ್ತೇನು, ಹಣ್ಣಿನ ರಾಶಿ ಇದೆ ಅಂತ ಹೇಳ್ತಾನೆ. ಅಯ್ಯ ತಿರುಪತಿ ಪ್ರಸಾದ ಮಾರಾಯ ಅಂತ, ಹೌದಾ ಹಾಗಿದ್ರೆ ಕೊಡು ಅಂತ, ಕಷ್ಟ ಕೊಡು ಅಂತ. ಆಗ ಬೇ ದಿನ ತಗೊಂತ ಹೇಳೋದಿಲ್ಲ, ಕಷ್ಟ ಕೈ ಚಾಚಿ ಬಿಡ್ತಾರೆ. ಯಾಕೆ ಪ್ರಸಾದ ಇದು, ಇದ್ರದ್ದು ಹಳೆಯದು ವಸ್ತು ಪ್ರಶ್ನೆ ಇಲ್ಲ ಇದಕ್ಕೆ, ಯಾವ ಹಳೆ ಕೊಳತೆಗಳು ಪ್ರಶ್ನೆ ಇಲ್ಲ, ದೇವರ ಪ್ರಸಾದ ಅಂದ್ರೆ ಅದು ಕೊಡು ಅಷ್ಟೇ. ಅದು ದುಃಖ ಅಂಬುದು ಕೊಳತ ಹಣ್ಣಿದ್ದ ಹಾಗೆ, ಆದ್ರೆ ಪ್ರಸಾದ ಪ್ರಸಾದ ಅಂತ ಗೊತ್ತಾದ ಮೇಲೆ ಬೇಡ ಅಂಬ ಪ್ರಶ್ನೆ ಬರೋದೇ ಇಲ್ಲ. ಅದು ಕುಂತಿ ಕೇಳ್ತಾಳೆ ಕೃಷ್ಣ, ನಾನು ದುಃಖನೇ ಕೊಡು ಅಂತ ಕೇಳ್ತಾಳೆ. ಇದು ಆಶ್ಚರ್ಯ. ಕೃಷ್ಣ ನಮ್ಮ ವಿಪದಸ್ತಂತು ನಶ್ಯಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯಚ್ಚಾತ್ ಅಪುನರ್ಭವ ದರ್ಶನಂ. ಯಾಕೆ ದುಃಖ ಬೇಕು ಯಾಕೆ ಕೇಳುತ್ತೆ, ನೀನು ಕೊಡ್ತೀಯಲ್ಲ ಅದರ ಭಾರಿ ಮುಖ್ಯ ಅಷ್ಟೆ. ನೀನು ಕೊಡೋದರ ಮುಖ್ಯನೇ ಹೊರತು ಏನು ಕೊಡೋದು ಮುಖ್ಯ ಅಲ್ಲ. ದುಃಖ ಕೊಟ್ಟರೆ ಅನುಕೂಲ ಏನು ಗೊತ್ತಾ, ಬೇಗ ನೆನಪಿ ಬರುತ್ತೆ ನಿನ್ನ ಬಗ್ಗೆ ಅಂತ ಹೇಳ್ತಾಳೆ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಸುಖ ಬಂದಾಗ ಮನುಷ್ಯ ದೇವರನ್ನು ಮರೆತು ಬಿಡ್ತಾನೆ, ನನ್ನ ಪರಾಕ್ರಮ ಅಂತ ತಿಳ್ಕೊಳ್ತಾನೆ. ದುಃಖ ಬಂದಾಗ ಹಾಳಾದ ದೇವರು ಕೊಟ್ಟು ಬಿಟ್ಟ ಅನ್ಕೋತಾರೆ. ದುಃಖ ಬಂದಾಗ ದೇವ್ರ ಮೇಲೆ ಬ್ಯಾಡ್ ಲಕ್ ಅಂತಾನಲ್ಲ ಆ ಥರ. ದುಃಖ ಬಂದಾಗ ದೇವರು, ಸುಖ ಬಂದಾಗ ತಾನು. ಸುಖ ಬಂದರೆ ಅಹಂಕಾರ ಬರೋ ಚಾನ್ಸ್ ಇದೆ, ದುಃಖ ಬಂದರೆ ಅಹಂಕಾರ ಬರೋ ಚಾನ್ಸ್ ಇಲ್ಲ. ಆದ್ದರಿಂದ ನಾನೇ ಬಿದ್ದೆ ಅಂತ ಹೇಳ್ಕೊತಾನೆ, ಈ ಮಧ್ಯೆ ಬಿದ್ದ ನಾನೇ ಬಿದ್ದು ಬಿಟ್ಟೇರಿ ಅಂತ ಅಂಬೋದಿಲ್ಲ, ಹಾಳಾದ್ದು ಬಿಡಿಸಿಬಿಟ್ರು ಅಂತ ಆ ಥರ ಹೇಳುತ್ತೆ. ಅಂದಮೇಲೆ ದುಃಖ ಬಂದಾಗ ನಮ್ಮ ಅಸ್ವಾತಂತ್ರ್ಯ ಅರ್ಥವಾಗ್ತದೆ, ಆದರೆ ಅಹಂಕಾರ ಬಂದಾಗ ಸುಖ ಬಂದಾಗ ನಮಗೆ ಸ್ವಾತಂತ್ರ್ಯ ಭ್ರಮೆ ಬರ್ತದೆ. ಅದು ಕುಂತಿ ಕೆಡ್ತಾಳೆ, ಭವತೋ ದರ್ಶನಂ ಯಚ್ಚಾತ್ ಅಪುನರ್ಭವ ದರ್ಶನಂ. ನಿನ್ನ ದರ್ಶನ ನನಗಾಗ್ತದೆ, ನಿನ್ನ ಎಚ್ಚರ ನಮಗೆ ಬರುತ್ತದೆ, ಆದ್ದರಿಂದ ದುಃಖವನ್ನು ಕೊಡು ಅಂತ ಕುಂತಿ ಕೇಳ್ತಾಳೆ ಅಂತ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಕೌಂತೇಯ ಕೌಂತೇಯ ಅಂತ ಕೃಷ್ಣ ಸಂಬೋಧನೆ ಮಾಡ್ತಾನೆ ಇರ್ತಾನೆ ಮಧ್ಯ ಮಧ್ಯೆ. ಕೌಂತೇಯ ಅಂತ ಕುಂತಿಯ ಮಗನಯ್ಯ ನೀನೀಗ ಯಾಕೆ ಯೋಚನೆ ಮಾಡ್ತಿ ಅಂತ ಅರ್ಥ. ಅಂಥ ಕುಂತಿಯ ಮಗ ಅಂದಮೇಲೆ ತಾಯಿ ತಕ್ಕಂತೆ ಮಗನಾಗಬೇಕಲ್ಲ ನೀನೀಗ, ಆ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಡ ಅಂತ ಕೃಷ್ಣ ಪರಮಾತ್ಮ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅರ್ಜುನಿಗೆ. ಹಾಗಾಗಿ ಇದು ನಿತ್ಯಂಚ ಸಮಚಿತ್ತತ್ವ ಇಷ್ಟಾನಿಷ್ಟೋಪಪತ್ತಿಷು, ಇದು ನಿಜವಾದ ಬ್ಯಾಲೆನ್ಸ್ ಆಫ್ ಮೈಂಡ್ ಅವರಿಗಿದ್ದಿತ್ತು. ಭೀಮಸೇನಾ